ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಕೃತಿ ಸುರನರ ದ್ವೇಷಶತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇ ತಂ ಮಹಾಂತಂ ಯೋಷಿತ್ಸು ತಲ್ಪಾಪರಣಾಂಬರಾದಿ ದ್ರವ್ಯೇಷು ಮಾಯಾರಚಿತೇಷು ಮೂಢಃ ಪ್ರಲೋಭಿತಾತ್ಮಾ ಹಿ ಉಪಭೋಗಬುದ್ಧ್ಯಾ ಪತಂಗವನ್ನಶ್ಯತಿ ನಷ್ಟವೃಷ್ಟಿಃ ಸ್ತೋಕಂ ಸ್ತೋಕಂ ಗ್ರಸೇತ್ ಗ್ರಾಸಂ ದೇಹೋ ವರ್ತೇತ ಯಾವತಾ ಗೃಹಾದ್ರಜೇತ್ ಸಮಾತಿಷ್ಠನ್ ವೃತ್ತಿಂ ಮಾಧುಕರೀ ಮುನಿಃ ಸ್ತೋಕಂ ಸ್ತೋಕಂ ಗ್ರಸೇತ್ ಗ್ರಾಸಂ ದೇಹಃ ವರ್ತೇತ ಯಾವತಾ ಗೃಹಾದ್ರಜೇತ್ ಸಮಾತಿಷ್ಠನ್ ವೃತ್ತಿಂ ಮಾಧುಕರೀ ಮುನಿಃ ಮಧುಕರದಿಂದ ಮಧುಕೃತ್ ಅಂತ ಹೇಳಿದೆ ಅದಾದಮೇಲೆ ಸಮುದ್ರ ಆಮೇಲೆ ಯೋಷಿತ್ ಮಧುಕೃತ್ ಅಂತ ಮುಂದಿತ್ತು. ದುಂಬಿಯಿಂದ ಏನು ಕಲ್ತಿದ್ದು ಅಂತ ಕೇಳಿದರೆ ಮಧುಕರ ವೃತ್ತಿಯನ್ನು ಕಲಿತೆ ಅಂತ ಹೇಳ್ತಾರೆ. ಮುನಿಹಿ ಮಾಧುಕರೀಂ ವೃತ್ತಿ, ಮಧುಕರ ವೃತ್ತಿಯನ್ನು ಕಲಿಬೇಕು. ಮಧುಕರ ವೃತ್ತಿ ಎನ್ನದು ಅದು ಒಲು ಚೆನ್ನದು ಅಂತ ದಾಸರ ಹಾಡೆ ಇದೆ. ಸ್ತೋಕಂ ಅದೇನು ಮಧುಕರ ವೃತ್ತಿ ಏನು ಅಂದರೆ ಎಲ್ಲ ಹೂವು ಸ್ವಸ್ವಲ್ಪ ತಗೊಳ್ಳುತ್ತಾ ಹೋಗುತ್ತೆ, ಎಲ್ಲ ಹೂವುಗಳಿಂದ ಗ್ರಹಣ ಮಾಡಿ ಸ್ವಸ್ವಲ್ಪ ಗ್ರಹಣ ಮಾಡುತ್ತೆ. ಸ್ತೋಕಂ ಸ್ತೋಕಂ ಗ್ರಸೇತ್ ಗ್ರಾಸಂ, ಸ್ತೋಕ ಅಂದರೆ ಸ್ವಲ್ಪ 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 ಗ್ರಾಸವನ್ನು ತೊಡ್ತಾ ಹೋಗಬೇಕು. ದೇಹೋ ವರ್ತೇತ ಯಾವತ, ಒಟ್ಟು ದೇಹ ಇರಬೇಕು. ದೇಹ ರಕ್ಷಣೆಗೋಸ್ಕರವಾಗಿ ಶರೀರ ಯಾತ್ರಾ ಸಿದ್ಧಾರ್ಥವಾಗಿ ಆಹಾರವನ್ನು ಸ್ವೀಕಾರ ಮಾಡಬೇಕೇ ಹೊರತು ಆಹಾರ ಸ್ವೀಕಾರಣೆ ಗುರಿ ಆಗಬಾರದು ಅಂತ ಹೇಳ್ತಾರೆ. ಮಧುಕರ ಶಿಕ್ಷಿತಾಂ ಶಿಕ್ಷಿತಂ ಮಧುಕರ ಶಿಕ್ಷಿತವತಿ ಉಪದಿಶತಿ ಸ್ತೋಕಭಿತಿ ಮಾಧುಕರಿ ಮಧುಕರಸ್ಯ ವಿದ್ಯಮಾನ ವೃತ್ತಿಂ ಸಮಾತಿಷ್ಠನ್ ಮುನಿಹಿ ಗೃಹಾತ್ ರಜೇದಿತ್ಯನ್ವಯ. ಈ ರೀತಿ ಗೃಹದಿಂದ ಗೃಹಕ್ಕೆ ಹೋಗಬೇಕು. ಅತ್ರ ಅಣುತ್ವ ಮಹತ್ವೇ, ಮಧುಕರ ವೃತ್ತಿ ಎಂಬುದು ವಿಶೇಷ ಇಬ್ಬರಿಗೆ, ಬ್ರಹ್ಮಚಾರಿಗಳಿಗೆ ಮತ್ತು ಯತಿಗಳಿಗೆ ಇಬ್ಬರು ಕೂಡ ಮಧುಕರ ವೃತ್ತಿಯಿಂದನೇ ಜೀವನ ಮಾಡಬೇಕು ಅಂತ ನಿಯಮ ಉಂಟು. ಮಾಧುಕರಿ ವೃತ್ತಿ ಅಂತ ಕರೆದಿದ್ದಾರೆ. ಸ್ತೋಕಂ ಸ್ತೋಕಂ ಗ್ರಸೇತ್ ಗ್ರಾಸಂ, ಅದರ ಉದ್ದೇಶ ಏನು? ಸ್ವಲ್ಪ ಸ್ವಲ್ಪ ಗ್ರಾಸ ಅಂತ ಹೇಳಿದರೆ ಆಹಾರ, ಇಲ್ಲಿ ಅರ್ಧ ತತ್ವ ಅವೆಲ್ಲ ಅರ್ಥ ಅಲ್ಲ. ಆಹಾರ ಸ್ವಲ್ಪ ಸ್ವಲ್ಪ ತಗೊಳ್ಬೇಕು. ಯಾವತ್ತ ದೇಹ ವರ್ತತೆ, ಎಷ್ಟರಿಂದ ದೇಹ ಬದುಕಿರಬೇಕಲ್ಲ ಅಷ್ಟು. ಗೃಹಾತ್ರಜೇತ್ ಸಮಾತಿಷ್ಠನ್ ವೃತ್ತಿಂ ಮಾಧುಕರೀಂ ಮೃಹಿ, ರಾಜಕರೀ ಮೃತ್ಯುಂ ಸಮಾತಿಷ್ಠನ್ ಮುನಿಹಿ ಗೃಹಾತ್ವರಜೇತ್, ಮನೆಯಿಂದ ಹೊರಡಬೇಕು. ಈ ರೀತಿಯಾಗಿ ಮನೆಯಿಂದ ಹೊರಡಬೇಕು ಅಂತ ಹೇಳಿದ್ರಿಂದ ಬ್ರಹ್ಮಚಾರಿಯಾಗಿ ಹೊರಡೋದು, ಗೃಹಸ್ಥನಾಗಿ ಸನ್ಯಾಸಿಯಾಗಿ ಹೊರಡೋದು ಮುಖ್ಯವಾದ ಅರ್ಥ. ಮತ್ತು ಇನ್ನೊಂದೇನು ಕಲಿತೆ ಅದರಿಂದ ಅಂದರೆ ಅಣುಭ್ಯಶ್ಚ ಮಹದ್ಭ್ಯಶ್ಚ ಶಾಸ್ತ್ರೇಭ್ಯ ಕುಶಲೋ ನರ ಸರ್ವತಃ ಸಾರಮಾದದ್ಯಾತ್ ಪುಷ್ಪೇಭ್ಯ ಇವ ಷಟ್ಪದ. ಇನ್ನೊಂದು ಮುಖ ಇದ್ರು, ಅಣುಭ್ಯಶ್ಚ ಮಹದ್ಭ್ಯಶ್ಚ ಶಾಸ್ತ್ರೇಭ್ಯ ಕುಶಲ ನರಃ ಸರ್ವತಃ ಸಾರಂ ಆದದ್ಯಾತ್ ಪುಷ್ಪೇಭ್ಯ ಇವ ಷಟ್ಪದ. ಪುಷ್ಪೇಭ್ಯ ಷಟ್ಪದ ಇವ, ಪುಷ್ಪಗಳಿಂದ ಷಟ್ಪದ ಭ್ರಮರ, ಆರು ಕಾಲಿರೋದು ಅಂತ ಹೇಳಿದರು. ಆರು ಕಾಲ ನೊಣನೂ ಆಗುತ್ತೆ, ಆರು ಕಾಲಿರೋದು ಇಲ್ಲಿ ಯಾವ್ದು ತಗೋಬೇಕು? ಪಂಕಜ ಅಂತ ಕಪ್ಪೆನೂ ಆಗುತ್ತೆ, ಕಮಲನೂ ಆಗುತ್ತೆ. ಯಾವ್ದು ತಗೋಬೇಕಲ್ಲಿ? ಕಮಲ ತಗೋಬೇಕು, ಇಲ್ಲಿ ಹೇಗೆ ತಗೋಬೇಕು? ಹಾಗೆ ದುಂಬಿನ ತಗೋಬೇಕು, ಭ್ರಮರ ಬನ. ಅದೇನು ಮಾಡುತ್ತೆ? ಅಣುಭ್ಯಶ್ಚ ಮಹದ್ಭ್ಯಶ್ಚ, ಅಣು ಅಂದರೆ ಚಿಕ್ಕದಾಗಿರ್ತಕ್ಕಂಥ ಶಾಸ್ತ್ರೇಭ್ಯ ಶಾಸ್ತ್ರಗಳಿಂದ, ಮಹದ್ಭ್ಯಶ್ಚ ದೊಡ್ಡದಾಗಿರ್ತಕ್ಕಂಥ ಶಾಸ್ತ್ರಗಳಿಂದ ಗ್ರಂಥಗಳಿವೆ. ಕೆಲವು ಗ್ರಂಥಗಳು ಚಿಕ್ಕ ಚಿಕ್ಕದಿರುತ್ತೆ, ಕೆಲವು ದೊಡ್ಡ ದೊಡ್ಡದಿರುತ್ತೆ. ಪ್ರಕರಣಗಳೆಲ್ಲ ಭಾಳ ಚಿಕ್ಕ ಚಿಕ್ಕ ಗ್ರಂಥಗಳು, ಒಂದು ಪುಟ ಎರಡು ಪುಟ ಹತ್ತು ಶ್ಲೋಕ ಇಪ್ಪತ್ತು, ಅಷ್ಟೇ ಚಿಕ್ಕ ಚಿಕ್ಕ ಗ್ರಂಥಗಳು. ಅವುಗಳಿಂದನೂ ಸಾರ ಸ್ವೀಕಾರ ಮಾಡಬೇಕು. ಮಹದ್ಭ್ಯಶ್ಚ ದೊಡ್ಡದು ಮಹಾಭಾರತ, ಅದು ಹೆಸರೇ ಮಹಾಭಾರತ ತಾತ್ಪರ್ಯ ನಿರ್ಣಯ. ಅದರಿಂದ ಕೂಡ ಏನು ಮಾಡಬೇಕು? ಸಾರವನ್ನು ಗ್ರಹಣ ಮಾಡಬೇಕು. ಸರ್ವತಃ ಸಾರಮಾದದ್ಯಾತ್, ಇದರ ಅರ್ಥ ಏನು ಅಂದರೆ ಚಿಕ್ಕ ಗ್ರಂಥ ಅಂತಲೂ ಇದರಲ್ಲಿ ಏನು ಮಹಾ ಇರುತ್ತೆ ಅಂತ ಬಿಟ್ಬಿಡೋದು, ದೊಡ್ಡ ಗ್ರಂಥ ಓದೋಕ್ಕಾಗೋದಿಲ್ಲ ಅಂತ ಬಿಟ್ಬಿಡೋದು, ಕೊನೆಗೆ ಏನಾಗುತ್ತೆ? ಕೊನೆಗೆ ಬಿಟ್ಟು ಹೋಯ್ತಾರೆ. ಎಂಥ ದೊಡ್ಡ ಗ್ರಂಥದಲ್ಲೂ ಸಾರ ಗ್ರಹಣ ಮಾಡೋಕ್ಕೆ ಬರುತ್ತೆ, ಅದೇ ರೀತಿ ಎಷ್ಟು ಚಿಕ್ಕ ಗ್ರಂಥದಲ್ಲೂ ಕೂಡ ಸಾರ ಇದ್ದೇ ಇರುತ್ತಲ್ಲ. ಆದ್ದರಿಂದ ಅಣುಭ್ಯಶ್ಚ ಮಹದ್ಭ್ಯಶ್ಚ ಶಾಸ್ತ್ರೇಭ್ಯ, ಮತ್ತು ಯಾವುದೂ ಆಗಬಾರ್ದು ಅಂತ ಹೇಳೋಕೆ ಶಾಸ್ತ್ರೇಭ್ಯ ಅಂತ ಹೇಳಿದರು. ಯಾವುದು ಕಥೆ ಕಾದಂಬರಿಗಳಲ್ಲ, ಶಾಸ್ತ್ರವಾಗಿರಬೇಕಷ್ಟೇ. ಚಿಕ್ಕದಾದರೂ ಪರವಾಗಿಲ್ಲ, ದೊಡ್ಡದಾದರೂ ಪರವಾಗಿಲ್ಲ. ಕುಶಲಃ ನರಹ, ಒಳ್ಳೆ ತಿಳುವಳಿಕೆ ಇರ್ತ ಬುದ್ಧಿವಂತನಾದ ಮನುಷ್ಯ, ಚತುರನಾದಂಥ ಮನುಷ್ಯ ಶಾಸ್ತ್ರಗ್ರಂಥಗಳನ್ನು ಚಿಕ್ಕದು ಸಣ್ಣ ದೊಡ್ಡದು ಅಂತೇಳಿ ವ್ಯತ್ಯಾಸ ಮಾಡಬಾರದು. ಸಾರವನ್ನು ಗ್ರಹಣ ಮಾಡಬೇಕು. ಅಣುಭಾಷ್ಯ ಎಷ್ಟು ಚಿಕ್ಕ ಗ್ರಂಥ, ಅಣುಭ್ಯಶ್ಚ ಆಮೇಲೆ ಮಹದ್ಭ್ಯಶ್ಚ ಮಹಾಭಾರತ ತಾತ್ಪರ್ಯ ಹೆಸರು ಹೇಳುತ್ತೆ, ಮಹಾ ದೊಡ್ಡ ಗ್ರಂಥ. ಎಲ್ಲದರಿಂದ ಸಾರವನ್ನು ಗ್ರಹಣ ಮಾಡಬೇಕು. ಸರ್ವತಃ ಸಾರಮಾದದ್ಯಾತ್, ಎಲ್ಲ ಕಡೆಯಿಂದ ಸಾರವನ್ನೇ ಗ್ರಹಣ ಮಾಡಬೇಕು. ಆನೋ ಭದ್ರಾಣಿ ಕೃತವೋ ಎಂತು ವಿಶ್ವತಃ ಸರ್ವತಃ, ಗೊತ್ತಾಯ್ತಾ? ಭದ್ರಂ ಕರಣೇಭಿ ಶೃಣುಯಾಮ ದೇವಾಹ, ಅದಕ್ಕೆ ಎಲ್ಲ ಕಡೆಯಿಂದನೂ ಕೂಡ ಎಲ್ಲ ಕಡೆ ಅಂತ ಹೇಳಿದ ತಕ್ಷಣ ಎಲ್ಲೆಲ್ಲೋ ಅಂತ ಅರ್ಥ ಅಲ್ಲ, ಯೋಗ್ಯವಾದ ಜಾಗ ಅಂತ ಅಂಡರ್ಸ್ಟುಂಡ್. ಸರ್ವ ದೇಶವು ಪುಣ್ಯ ದೇಶವು ಅಂತ ಹೇಳಿದ ತಕ್ಷಣ ಯೋಗ್ಯವಾದ ಸ್ಥಳ ಅಂತ ಹೇಗೆ ಅರ್ಥನೋ, ಹಾಗೆ ಎಲ್ಲ ಕಡೆಯಿಂದ ಸಾರವನ್ನು ಗ್ರಹಣ ನಮ್ಮೇನು ಮಾಡ್ತಾರೆ, ಯಾವುದೇ ಕೆಟ್ಟ ಕೆಟ್ಟ ಇನ್ನು ಕೇಳ್ಬಿಡೋದು ಪ್ರವಚನಗಳದಾಗ ಅಂತ ಹೇಳೋದು, ಅದರಲ್ಲೂ ಸಾರ ತಗೋತೀವಿ ಅಂತ ಹೇಳೋದು. ಈರುಳ್ಳಿಯಲ್ಲಿ ಸಾರ ತಗೊಳ್ಳೋದು ನೀವು, ಮತ್ತೆ ಮೂಲಂಗಿಯಲ್ಲಿ ಸಾರ ತಗೊಳ್ಳೋದು, ಸಾರದ ಪ್ರಶ್ನೆನೇ ಇಲ್ಲ. ಅದೇನದು ಪೂರ್ತಿ ತ್ಯಾಜ್ಯ. ಇಲ್ಲಿ ಹಲಸಂಡು ಸಾರ ತಗೋ, ಇಲ್ಲೂ ಇಳಿತಿಲ್ಲಕ್ಕಾಗೋದಿಲ್ಲ, ಮತ್ತೆ ಏನು ಮಾಡ್ಬೇಕಾದ್ರೆ ಸಾರ ಗ್ರಹಣ ಮಾಡಬೇಕು. ಯಾವ ದೃಷ್ಟಿಯಿಂದ ಸಾರಗ್ರಹಣ ಅನ್ನೋ ಮಾತಿಗೆ ಕಂಡ್ಕಂಡದ ಕಡೆ ಕೇಳೋದು, ಕಂಡ್ಕಂಡ ಕಡೆ ಓದೋದು ಅಂತ ಅರ್ಥ ಅಲ್ಲ. ಅದಕ್ಕೆ ಅಷ್ಟು ಸಾಮರ್ಥ್ಯ ಇದ್ರೆ ಇವನು ಓದಬೇಕಾಗಿ ಕೇಳಬೇಕಾಗಿ, ಅದು ಸಾಧ್ಯನೇ ಇಲ್ಲ. ಅಣುಭ್ಯಶ್ಚ ಮಹದ್ಭ್ಯಶ್ಚ ಶಾಸ್ತ್ರೇಭ್ಯ ಕುಶಲಃ ನರಃ ಸರ್ವತಃ ಸಾರಮಧ್ಯ ಮಾದದ್ಯ ಪುಷ್ಪೇಭ್ಯ ಸರ್ವತಃ ಸರ್ವಮೂಲತಃ ಅಂತಲೂ ಅರ್ಥ ಮಾಡಕ್ಕೆ ಬರುತ್ತೆ. ನಾಮೈಕ ದೇಶ ನಾಮಗ್ರಹಣ ಮಾಡ್ಕೊಂಡ್ಬಿಟ್ರೆ ಸರ್ವತಃ ಸರ್ವಮೂಲ ಗ್ರಂಥಗಳಿಂದ ಸಾರಮಾದ ಅಲ್ಲೇ ಇರೋದು ಅಣುಭ್ಯಶ್ಚ ಮಹದ್ಭ್ಯಶ್ಚ ಅದರೊಳಗೆ, ಅದರಿಂದಾಗಿನೇ ಸರ್ವಮೂಲ ಗ್ರಂಥಗಳಿಂದ ಸಾರಮಾದದ್ಯ ಸಾರವನ್ನು ಗ್ರಹಣ ಮಾಡಬೇಕು. ಪುಷ್ಪೇಭ್ಯ ಇವ ಷಟ್ಪದ, ಇದು ದೃಷ್ಟಾಂತ ಏನಂತ ಕೇಳಿದರೆ ದುಂಬಿಗಳು, ದೊಡ್ಡ ಹೂವಿಗೂ ಹೋಗುತ್ತೆ ಚಿಕ್ಕ ಹೂವಿಗೂ ಹೋಗುತ್ತೆ. ಚಿಕ್ಕ ಹೂವನ್ನು ಬಿಡೋದು ದೊಡ್ಡವನ್ನು ಬಿಡೋದು, ಸಾರ ಇದ್ರೆ ಆಯ್ತು ಅಷ್ಟೇ, ನಿರ್ಗಂಧ ಕುಸುಬಕ್ಕೆ ಅದಕ್ಕೆ ಎಷ್ಟು ದೊಡ್ಡದಿದ್ರು ಅಟ್ರಾಕ್ಟಿವ್ ಇದ್ರೂ ಹೋಗೋದಿಲ್ಲ, ಸಾರ ಗ್ರಹ ಮಾತ್ರ ಗ್ರಹಣ ಮಾಡೋದು. ಆದ್ದರಿಂದ ಪುಷ್ಪೇಭ್ಯ ಇವ ಷಟ್ಪದ. ಏನು ಮಾಡ್ತಾರೆ, ಹಾಂ ಮೊದಲೇ ಹೇಳಿದೆ ಜಾಸ್ತಿ ಕೊಡ್ರಿ ಅಂತೇಳಿ, ಜಾಸ್ತಿ ಕೊಡ್ರಿ ಅಂತ ಮೊದಲೇ ಹೇಳಿಬಿಟ್ಟಿರೋದು ಅವರಿಗೆಲ್ಲ, ಮೊದಲೇ ಹೇಳಿ ಕರಾರು ಮಾಡಿ ಇಷ್ಟೇ ಕೊಡ್ಬಿಡ್ತೀವಿ ಅಂತೇಳಿ, ಕರಾರಾಗಿ ಅವ್ರಿಗೆ ಒದಗಾರ ವೃತ್ತಿ ಹೋಗೋದು, ಕೊಡೋದಿಲ್ಲ ಹಾಗೆಲ್ಲ. ಅವ್ರಿಗೂ ಗೊತ್ತು ಇವ್ರಿಗೂ ಗೊತ್ತು, ಒದಕಾರ ವೃತ್ತಿ ಕಾನ್ಸೆಪ್ಟ್ ಇರೋದೇ ಹೇಗೆ, ಹತ್ತೋದಕ್ಕೆ ಎಷ್ಟು ತೆಗೆದಿರ್ತೀರಿ ನೀವು, ರಮಾ ಬ್ರಹ್ಮಾದಿ ಎಷ್ಟು ತೆಗೆದಿರ್ತೀರಿ, ಇದು ಹಾಗೇನೆ. ಅಷ್ಟು ರಮಾ ಬ್ರಹ್ಮಾದಿ ನೈವೇದ್ಯಕ್ಕೆ ಅದಕ್ಕೆ ಒಂದು ಲಿಮಿಟ್ ಇದೆ. ಹೋಮ ಹಾಕ್ಬೇಕಾದ್ರೆ ಒಂದೇನಿದೆ, ಒಂದು ಪೀಸ್ ತೊಗೊಂಡು ಹಾಕ್ಬೇಕು ಅಂತಿದ್ದು. ನೆಲ್ಲಿಕಾಯಿ ಗಾತ್ರ ತಗೋ, ಹೋಮಕ್ಕೆ ಹಾಕ್ಬೇಕಾದ್ರೆ ಎಷ್ಟಿರಬೇಕು, ನೆಲ್ಲಿಕಾಯಿ ಗಾತ್ರ ತಗೋಬೇಕು ಅಂತ ನಿಯಮ ಉಂಟು. ಅದಕ್ಕೆ ನಿಯಮ ಇದೆ, ಇವಾಗ ಬದುಕರ ವೃತ್ತಿ ಹಾಕ್ಬೇಕಾದ್ರೆ ಎಷ್ಟಿದೆ, ಆ ನಿಯಮ ಇರೋದ್ರಿಂದ ಆ ಥರ ಆಗ್ತದೆ. ಇದರಲ್ಲಿ ಪಲ್ಯಗೆಲ್ಲ ಬಡಿಸ ಸಾರು ಬಿಡಿ ಎಷ್ಟು ವ್ಯತ್ಯಾಸ ಇದೆ ಹಾಕ್ಬೇಕಾದ್ರೆ, ಅಲ್ಲ ಗೊತ್ತಾಯ್ತು ಅದಕ್ಕೆ ಹೇಳಿದ್ದು. ಅವ್ರು ನೋಡ್ತಾರೆ ಹಾಕೋರಿಗೆಲ್ಲ ಅಭ್ಯಾಸ ಆಗಿರ್ತಾಗಲ್ಲ, ಇದೆ ಮತ್ತೆ ಬದುಕರ ವೃತ್ತಿ ಅಂತ ಎಲ್ಲರ ಮನೆಯಿಂದ ಹೋಗಲ್ಲ. ಅಗ್ರಹಾರಗಳು, ಅದಕ್ಕೆ ಅಗ್ರಹಾರ ಅಂತ ಇರ್ತಿತ್ತು. ಅಗ್ರಹಾರ ಇರೋದಕ್ಕೋಸ್ಕರ ಯಾರು ಕೇಳೋ ಪ್ರಶ್ನೆನೇ ಇಲ್ಲ, ತೊಗೊಂಡು ಹೋಗೋದು. ಅವ್ರಿಗೆ ಗೊತ್ತಿರ್ತಿತ್ತು ಇವ್ರು ಎಷ್ಟು ವಿದ್ಯಾರ್ಥಿಗಳಿದ್ದಾರೆ, ಜೊತೆಗೆ ಏನು ಅದು ನೋಡ್ಕೊಂಡು ತಕ್ಕಂತೆ ಕೊಡ್ತಾ ಇದ್ರು. ಗೊತ್ತಾಯ್ತಾ, ಒಬ್ಬರೇ ಇದ್ರೆ ಕೊಡೋದು ಬೇರೆ, ಇವ್ರಿಗೆ ಕೊಡೋದು ಬೇರೆ. ಆ ನಿಯಮಗಳು ಇದ್ದಿತ್ತು ಆದ್ರಿಂದ ಸರಿ ಹೋಗುತ್ತ. ಹುಂಡಿ ಹುಂಡಿಗೆ ಎಷ್ಟಾಗ್ತೀರಿ ನೀವು ಹೋಗಿಬಿಟ್ಟು, ಹುಂಡಿಗೆಲ್ಲ ಹಾಕ್ಬೇಕಾದ್ರೆ ಎಷ್ಟಾಗ್ತಾರೆ, ಲಕ್ಷಾಂತರ ರೂಪಾಯಿ ಹಾಕಿ ರಸೀದಿ ಬರ್ರಿ, ಹೆಸರು ಆಕ್ಷಿ ಮಾಡ್ತಾರೆ ಅದಕ್ಕೆಲ್ಲ. ಇದಕ್ಕೆಲ್ಲ ಸುಮ್ಮನೆ ಹಾಕೋಗ್ತಾರೆ, ಆ ರೀತಿ ಇದ್ದಾಗಿದೆ. ಏನ ಅದನ್ನೇ ಹೇಳ್ತಿರೋದು, ಹೆಚ್ಚಿಗೆ ಹಾಕೋದಿಲ್ಲ, ಬದುಕರ ವೃತ್ತಿ ಅರ್ಥ ಅದಲ್ಲ ಅದರಿಂದ ಹಾಕೋದಿಲ್ಲ. ಬದುಕರ ವೃತ್ತಿ ಹಾಕ್ಬೇಕಾದ್ರೆ ನಿಯಮ ಇರುತ್ತೆ ಎಷ್ಟು ಹಾಕ್ಬೇಕು ಅಂತೇಳಿ, ಆ ರೀತಿ ಹಾಕ್ತಾರೆ. ಅಣುಭ್ಯಶ್ಚ ಮಹದ್ಭ್ಯಶ್ಚ ಶಾಸ್ತ್ರೇಭ್ಯ ಕುಶಲೋ ನರಹ ಸರ್ವತಃ ಕೇಳಿದ್ದು ಉಳಿದದ್ದು ಹಾಕೋರಿರ್ತಾರೆ, ಅವ್ರು ದತ್ತು ಗಲಾಟೆ ಅಷ್ಟೇ, ಉಳಿದದ್ದು ಹಾಕಾಗಿಲ್ಲ. ಅವ್ರು ತಮಾಷೆ ಏನು ಗೊತ್ತಾ, ಅದೆಲ್ಲ ಹಾಕೋರಲ್ಲ. ಮೊದಲು ನೈವೇದ್ಯ ವಯಸ್ಸು ಆತಷ್ಟು ಹಾಕ್ಬೇಕು, ತಾವು ಊಟ ಮಾಡಿದ ಮೇಲೆ ಹಾಕಾಗಿಲ್ಲ, ಅರ್ಥ ಆಯ್ತಾ. ಅದು ಊಟ ಮಾಡಿ ನಿಷಿದ್ಧ, ಅದು ಬೀಸಲು ತೆಗೆದಿಟ್ಟಿರಬೇಕು ಹೊರತು ಅವರಿಗೆ ಹಾಗೆಲ್ಲ ಇದು ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ಶುದ್ಧವಾದ ಅನ್ನ ಆಗ್ತಿರುತ್ತೆ. ಯತಿಗಳು ಸ್ವೀಕಾರ ಮಾಡೋಕೆ ಹೇಗಿರ್ಬೇಕು ಲೆಕ್ಕ, ಯತಿಗಳು ಸ್ವೀಕಾರ ಮಾಡೋಕ್ಕಾರೆ ಎಷ್ಟು ನಿಯಮಬದ್ಧವಾಗಿ ಹಾಕ್ತಾಯಿದ್ರು. ಮಡಿ ಆಗಲೇಬೇಕಾಗಿತ್ತಾಗ, ಬೇರೆ ದಾರಿಯಲ್ಲಿ ಮಡಿಯಲ್ಲಿ ಆಗಬೇಕು, ತಮ್ಮಡಿಗೆ ಪ್ರಶ್ನೆ ಇಲ್ಲ, ಅವ್ರಿಗೆ ಕೊಡಬೇಕು ಅಂತ ಹೇಳಿದ್ರಿಂದ ಮಡಿಯಲಾಗಬೇಕು, ಬೇಗ ಆಗಬೇಕು, ಬರೋ ಹೊತ್ತಿ ರೆಡಿಯಾಗಿರ್ಬೇಕು. ಮತ್ತೆ ಅದು ಕಾಯೋದಿಲ್ಲ ಅವರು, ಅದಕ್ಕೆ ಒಂದು ಸತ್ತು ಕೂಗೋದು ಹೊರಟ್ಬಿಡೋದು ಮುಂದಕ್ಕೇನೆ, ಅಷ್ಟರೊಳಗೆ ಹಾಕ್ಬೋದು. ಹಾಕೋರಿಗೆ ನೀವು ನಿಮ್ಮನ್ನು ಹೇಳೋದು, ಹಾಕೋರಿಗೆ ಕಾಯ್ಕದ ಕೊಡಬೇಕು ಅಂತಿಲ್ಲ, ಗೊತ್ತಾಯ್ತಿಲ್ಲ. ಅದು ಕೇಳಿದಷ್ಟು ಹಾಕ್ತಾರೆ ಮುಂದೆ ಹೋಗಿಬಿಡೋದೇ ಕೆಲಸ, ತಡ ಮಾಡೋಗಿಲ್ಲ ಇವರು. ತಡ ಮಾಡಿದ ಇವ್ರು ತಪ್ಪದು ಅವಕಾಶ ಕಳ್ಕೊಂಡಾಗಲಿ ಅಕ್ಕ, ಇವರು ಎರಡು ವರ್ಷಕ್ಕೆ ಆಮೇಲೆ ಬರೋದೇ ಇಲ್ಲ ಅವರು. ಸ್ತೋಕಂ ಸ್ತೋಕಂ ಅಣುಭ್ಯಶ್ಚ ಮಹದ್ಭ್ಯಶ್ಚ ಶಾಸ್ತ್ರೇಭ್ಯ ಕುಶಲೋ ನರಃ ಸರ್ವತಃ ಸಾರವಾದದ್ಯಾತ್ ಪುಷ್ಪೇಭ್ಯ ಇವ ಷಟ್ಪದ. ಅದಕ್ಕೆ ಷಟ್ಪದ, ಷಟ್ಪದಿ, ಭಾವಿನಿ ಷಟ್ಪದಿ ಇತ್ಯಾದಿ ಹೆಸರುಗಳಲ್ಲಿ ಕೂಡ ಏನಿದೆ ತುಂಬಿಯಲ್ಲಿರ್ಬೇಕು. ಅದು ಟೀಕಾರ ಏನು ಮಾಡಿಬಿಟ್ರು, ನಾನೊಬ್ಬ ಭ್ರಮರ ಅಂತಲೇ ಹೇಳ್ಬಿಟ್ರು, ನಾನೊಬ್ಬ ಭ್ರಮರ, ಭ್ರಮದ ಕೆಲಸನೇ ಮಾಡ್ತೀನಿ ಅಂತ ಹೇಳ್ತಾರೆ. ಅಣುವ್ಯಾಖ್ಯಾನ ನಳಿನೇ ಚಂಚರೀಕತಿ ಮೇ ಮನಃ ಅಂತ ಹೇಳಬೇಕಾದ್ರೆ ಸ್ಪಷ್ಟವಾಗಿ ನನ್ನ ಮನ ಚಂಚರೀಕ ಅಂದರೆ ಭೃಂಗ, ಭೃಂಗ ಭೃಂಗವದ ಆಚರತಿ, ನಾನು ಚಂಚರೀಕವದ ಆಚರತಿ, ಭ್ರಮರದಂತೆ ಕೆಲಸ ಮಾಡ್ತೇನೆ ಅಂತ ಹೇಳಿದ್ದಾರೆ. ಅದಕ್ಕೆ ಷಟ್ಪದಿ ಹರಿಕತ, ಷಟ್ಪದಿ ಯಾತಕ್ಕಿಟ್ರು ಅಂದರೆ ಭ್ರಮರ, ಭ್ರಮದಿಂದ ಮಾಡೋ ಕೆಲಸ ಇದ್ರೆ ಹಾಗೆ ಅವರೆಲ್ಲ ಶಾಸ್ತ್ರಗಳು ಆರಿಸಿ ಆರಿಸಿ ಕೊಡೋದ್ರಿಂದ. ಅಮೃತ ಅಂದ್ರೆ ಏನು, ಸಾರ ಮಧು, ಮಧು ಅಂದರೆ ಯಾವ ಥರ ಬೇಕು, ಷಟ್ಪದ, ಅದಕ್ಕೆ ಷಟ್ಪದಿ, ಷಟ್ಪದಿ ಅಂದರೆ ಷಟ್ಪದ ಹೇಗೆ ಗ್ರಹಣ ಮಾಡಬೇಕು ಹಾಗೆ. ಸಾಯಂತನಂ ಶ್ವಸ್ತನಂ ವಾ ನಾ ಸಂಗೃಹೀತ ಭಿಕ್ಷಿತಂ ಪಾಣಿ ಮೋತ್ಪಾತ್ರ ಉದರಾಮತ್ರೋ ಪಕ್ಷಿಕೇವ ನ ಸಂಗ್ರಹೀ ಮಕ್ಷಿಕಾ ಇವ ಸಂಗೃಹನ್ ಸಹತೇನ ವಿನಶ್ಯತಿ. ಒಂದು ಸ್ತೋಕಂ ಸ್ತೋಕಂ ಕಲ್ತಿದ್ದು, ಇನ್ನೊಂದು ಅಣುಭ್ಯಶ್ಚ ಮಹದ್ಭ್ಯಶ್ಚ, ಇದು ಮಧುಕರದಿಂದ ಕಲಿತ ಅನೇಕ ವೃತ್ತಿಗಳನ್ನು ಹೇಳ್ತಾರೆ. ಅಂದರೆ ಒಂದೊಂದರಿಂದ ಒಂದೊಂದು ಹೇಳೋದು ಕೆಲವು, ಒಂದೊಂದನ್ನು ಹೆಚ್ಚು ಹೇಳೋದು ಇನ್ನೊಂದು. ಅದರಿಂದ ಅರ್ಥ ಏನು ಅಂದರೆ ಎಲ್ಲದರಲ್ಲೂ ಒಂದು ತತ್ವ ಇರುತ್ತೆ, ಅದು ಎಷ್ಟೋ ತತ್ವಗಳಿರುತ್ತೆ, ಅದು ಎಷ್ಟು ಬೇಕೋ ಅಷ್ಟು ಗ್ರಹಣ ಮಾಡಬೇಕು ನಾವು, ಉತ್ತಮವಾದ ಅಂತ ಹೇಳೋದಕ್ಕೆ ಮಾತು ಬಂತು. ಸರ್ವತಃ ಸಾರಮಾದದ್ಯಾತ್ ಪುಷ್ಪೇಭ್ಯ ಇವ ಷಟ್ಪದ. ಸಾಯಂತನಂ ಶಸ್ತನಂ ವಾ, ಅತ್ರ ಅಣುತ್ವ ಮಹತ್ವೇ ಸಂಖ್ಯೆಯು ಸಂಖ್ಯೆ ಅವಚ್ಯತೆ ಅರ್ಥತಃ ಸಾರಂ ಭಗವದ್ಜ್ಞಾನ ಜರಣೀಂ ಭಕ್ತಿ. ಇಲ್ಲಿ ಅತ್ರ ಅಣುತ್ವ ಮಹತ್ವೇ ಸಂಖ್ಯೆಯ ಉಚ್ಚೈತೆ ಅದು ಅರ್ಥತಃ. ಚಿಕ್ಕದು ದೊಡ್ಡದು ಅಂತ ಹೇಳಿದರೆ ಗಾತ್ರನು ಹೇಳಿದ್ದೆ ಹೊರತು ಅರ್ಥ ಮಾತ್ರ ದೊಡ್ಡದೇ ಇರಬೇಕು. ಅರ್ಥ ಚೆನ್ನಾಗೇ ಇರುತ್ತೆ, ಇದು ಗ್ರಹಣ ಸ್ವಲ್ಪ ಇರುತ್ತೆ ಅಷ್ಟೇ ಅರ್ಥ ಹೊರತು ಸಾರ ಕಡಿಮೆ ಇರೋ ವಸ್ತು ಅಂತ ಅರ್ಥ ಅಲ್ಲ ಅದಕ್ಕೆ. ಸಾರಂ ಅಂದ್ರೇನು? ಭಗವದ್ಜ್ಞಾನ ಜನನೀಂ ಭಕ್ತಿ, ಭಕ್ತಿ ಬರ ಹಾಗೆ ಶಾಸ್ತ್ರಾರ್ಥವನ್ನು ಗ್ರಹಣ ಮಾಡಬೇಕು ಅಂತ ಅರ್ಥ. ಸಾಯಂತನಂ ಶಸ್ತನಂ ವಾ ನಾ ಸಂಗೃಹೀತ ಭಿಕ್ಷಿತ ಪಾಣಿಪತ್ ಪಾಣಿ ಮಾತ್ರ ಉದಾರ ಮಾತ್ರ ಭಕ್ಷಿಕಾ ಇವ ನ ಸಂಗ್ರಹಿ ಭಕ್ಷಿಕಾ ಇವ ಸಂಗೃಹಣ್ಣನ್ ಸಹತೇನ ವಿನಶ್ಯ. ಈ ಭಕ್ಷಿಕಗಳಂದ್ರೆ ಮತ್ತೆ ಮಧುಕರಗಳೇ, ಜೇನ್ನೊಣ ಅಂತ ಅರ್ಥ. ಭಕ್ಷಿಕಾ ನೊಣ ಅದು ಜೇನ್ನೊಣ. ಸಾಯಂತನಂ ಶಸ್ತನಂ ವಾ ಸಾಯಂತನಂ ಭಿಕ್ಷಾಂ ಭಿಕ್ಷಿತಂ ಭಿಕ್ಷಯಾ ಲಬ್ಧಮನ್ನಂ ಸಾಯಂತನಂ ಸಾಯಂತನಾರ್ಥಂ ಶಸ್ತನಂ ಶಸ್ತನಾರ್ಥಂಚ ನ ಸಂಗೃಹೀತ. ಏನು ಮಾಡ್ದ? ಬೆಳಿಗ್ಗೆ ಭಿಕ್ಷ ಬಂತು, ಉಳಿಸ್ಕೊಂಡು ಸಾಯಂಕಾಲಕ್ಕೆ ಇಟ್ಕೊಂಡ. ಹಾಗಿಟ್ಕೋಬಾರ್ದು ಅಂತ ಹೇಳಿ, ಸಂಗ್ರಹ ಮಾಡಬಾರ್ದು, ತಪ್ಪದು ಆಗಿಂದ ಉಪಯೋಗಿಸ್ಬಿಡ್ಬೇಕು, ಸಂಗ್ರಹ ಮಾಡಬಾರ್ದು. ಆಮೇಲೆ ಎರಡನೇದು, ಇವತ್ತು ನಾಡಿಗೆ ಅಂತಿಟ್ಕೋಬಾರ್ದು. ಮತ್ತೆ ಬೆಳಗ್ಗೆ ಸದ್ಯಕ್ಕೆ ಇಟ್ಕೊಂಡ ನಾಡಿಗೆ ಇಟ್ಕೊಂಡು ಆಮೇಲೆ ಬೆಳೆ ಕಟ್ಟಿದ ಮತ್ತೆ ಸಂಸಾರ ಶುರುವಾಗ್ಬಿಡ್ತು. ಮಾಡಾಗಿಲ್ಲ ಕೊನೆಗೆ, ಅದಕ್ಕೆ ಅಲ್ಲಿ ಕಲಾ ಮುಗಿಸ್ಬಿಡ್ಬೇಕು. ಹಾಗೆ ಎದ್ದು ಕೂಡ ಮುಂದಿನ ತಗೋ ಟಿಕೆಟ್ ಎಷ್ಟು ತಗೋತಾನೆ? ಎಷ್ಟು ಬೇಕು ಅಷ್ಟೇ, ವಾರಗಟ್ಟೆ ಟಿಕೆಟ್ ತಗೊಂಡು ಕೊಡೋದಿಲ್ಲ. ಯಾತಂದ್ರೆ ಪ್ರಯಾಣ ನೋಡಿ ಹೇಗಾಗ್ತಾನೋ, ಪೆಟ್ರೋಲ್ ಎಷ್ಟಾಗ್ತಾನೋ ಆ ಟೈಪು. ಯಾ ನಮ್ಮ ಅವತ್ತು ಬೆಳಗ್ಗೆ ಬಿಟ್ಟರೆ ಬೆಳಗ್ಗೆ ಮುದೋಯ್ತು, ಸಾಯಂಕಾಲ ಬಿಟ್ಟರೆ ಸಾಯಂಕಾಲ ಮುದೋಯ್ತು. ಕೂಡಿಡ್ಲಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾ, ಕೂಡಿಡೋಕ್ಕೆ ಪಾತ್ರೆ ಬೇಕಾಗುತ್ತೆ, ಪಾತ್ರೆ ಬೇಕಾದಷ್ಟು ಇಡ್ಲಕ್ಕೆ ಜಾಗ ಬೇಕಾಗುತ್ತೆ, ತೊಳೆಯಬೇಕಾಗ್ತಾರೆ, ಸಂಸಾರ ಶುರುವಾಯ್ತು ಹೇಳ್ತಾರಲ್ಲ, ಒಂದು ಮಳೆ ಸಿಕ್ತು ಅಂತ ಹೇಳಿ ನಾವು ಕುದುರೆ ತೊಗೊಂಡಾಗಾಯ್ತು ಅಂತಾರೆ. ಆ ಥರ ಆಗುತ್ತೆ, ಆ ಮಾಡೋಕ್ಕಾಗಬಾರ್ದು. ಸನ್ಯಾಸಿ ಬೇಕು ಹಾಕೋದು ಎಲ್ಲ ಅದೇ ಟೈಪ್ ಎಲ್ಲ ಕೂಡ. ಅದಕ್ಕೆ ಹೇಳಂತ ಸನ್ಯಾಸಿ ಭಕ್ಷಿಕಾಯುವ ರಸಗ್ರಹಿ ಸಂಗ್ರಹ ಮಾಡೋಕ್ಕೆ ಹೋಗ್ಬಾರ್ದು. ತಮಾಷೆ ಅಂದರೆ ಬೆಳಗ್ಗೆಯಿಂದ ಸಂಜೆ ಕೊಡಿರಬಾರ್ದು, ಸಂಜೆ ಬೆಳಗ್ಗೆ ಕೂಡಿರೋದು ಹೇಳ್ತಾರೆ. ಇದು ಮೊಮ್ಮಕ್ಕಳು ಬರೀ ಮೊಮ್ಮಕ್ಕಳಿಗೆ ಕೊಡಿಟ್ಬಿಡ್ತಾರ, ಎಷ್ಟು ತಮಾಷೆ ಆಗುತ್ತೆ. ಅದರಿಂದ ಉದ್ಧಾರಕ್ಕೆ ಕಾರಣ ಆಗುತ್ತೆ, ಯಾವ ಕಾರಣ ಆಗುತ್ತದ? ಅಧಪತನಕ್ಕೆ ಕಾರಣ. ಪದಾಪಿ ಭಕ್ಷಿಕ ಪಾಣಿ ಪಾತ್ರ ಉದರ ಮಾತ್ರ ಹೇಗಿರಬೇಕು ಅಂತ ಹೇಳ್ತಾರೆ. ಕಥಂ ತರಿಹಿ ಭೋಜನಂ ಅತ್ರ ಪಾಣಿ ಇತಿ, ಪಾಣಿಪಾತ್ರತ್ವೇನ ಉದರ ಮಾತ್ರತ್ವೇನ ವಾ ಗುಂಜಾನ ಇತಿ ಶೇಷ. ಸಂಗ್ರಹೇ ಕೋ ದೋಷ ಇತ್ಯತ್ರ ಮಕ್ಷಿಕಾ ಇತಿ. ಪಾಣಿ ಇಸ್ಕೋಬೇಕಾದ್ರೆ ಕೈ, ತಿನ್ನಬೇಕಾದ್ರೆ ಹೊಟ್ಟೆ ಅಷ್ಟೇ. ಕೈಗೆ ಹಾಕಿ ಬಂದಷ್ಟು ಇಸ್ಕೊಳ್ಳಿ, ಹೊಟ್ಟೆ ಹಿಡಿದ್ರಷ್ಟು ತಿನ್ನಿ, ಮುದುವೈತಾರೆ. ಒಂದು ಕೂಡು ಹಿಡಾಗಿಲ್ಲ, ಕೂಡಿಟ್ಟುಬಿಟ್ರೆ ದೋಷಕ್ಕೆ ಕಾರಣ ಆಗುತ್ತೆ. ಅಂಬೋದನ್ನು ಯಾವುದರಿಂದ ಕಲಿತೆ? ಈ ಮಕ್ಷಿಕಾಯಿಂದನೇ ಕಲಿತೆ. ಅದು ಹೇಗೆ? ಮಕ್ಷಿಕಾ ಇವ ಸಂಗ್ರಹಣ್ಣನ್ ಸಹತೇನ ವಿನಶ್ಚತಿ. ಪಾಪ ಜೇನನ್ನು ಕೂಡಿಡಿತು ಕೊನೆಗೆ, ಏನು ಮಾಡಿದ್ರೆ ಅದನ್ನು? ಅದನ್ನು ಕೊಂದಾಗಿ ತೊಗೊಂಡೋಗ್ತಾರೆ, ಪ್ರಾಣನೂ ಹೋಯಿತು ಅದು ಹೋಯಿತು. ಕೂಡಿಟ್ಟು ಫಲ ಜೇನಿನಿಂದ ಕಲಿಯೋ ಹೇಗೆ ಸಂಗ್ರಹ ಮಾಡಬೇಕು ಅಂದ್ರೆ ಕಲಿಯೋಕ್ಕೆ ಬರುತ್ತೆ, ಹೇಗೆ ಇಟ್ಕೊಂಡ್ರೆ ಹಾಳಾಗುತ್ತೆ ಅಂತ ಕಲಿಯೋಕ್ಕೂ ಬರುತ್ತೆ. ಇದು ಒಳ್ಳೆ ಆಸ್ಪೆಕ್ಟು, ಅದು ಕೆಟ್ಟ ಆಸ್ಪೆಕ್ಟು. ಕೂಡಿ ಕೂಡಿ ಕೂಡಿಟ್ಟು ಕೊನೆಗೆ ಅದನ್ನು ಕೊಂದು ಅದನ್ನು ನಾಶ ಮಾಡಿ ಜೇನು ತೊಗೊಂಡೋಗ್ತಾರೆ. ಆದ್ದರಿಂದ ತನಗಂತೂ ಜೇನು ಸಿಗಲಿಲ್ಲ, ಪ್ರಾಣನೂ ಉಳಿಲಿಲ್ಲ. ಇವತ್ತು ನೂರಕ್ಕೆ ಎಷ್ಟೋ ಪೇಪರಲ್ಲಿ ಬರ್ತಾ ಅಂತ ಕೇಸುಗಳೇ, ಕೂಡಿಟ್ಟಿದ್ರು ಕೊಂದರು ತೊಗೊಂಡೋದ್ರು ಅಂತೇಳಿ. ಕೋಟ್ಯಂತರ ರೂಪಾಯಿ ಹಣಗಳೇನಾಗುತ್ತೆ ಅದೆಲ್ಲ ಕೂಡ ಸದ್ವಿನಿಯೋಗ ಅಂತ ಆಗೋದೇ ಇಲ್ಲ. ನಾನು ಪ್ರಾಣಹಾನಿ ಬೇರೆ ಆಯಿತು ಅಂತ ಕೊಳೆ ಮಾಡಿ ತೊಗೊಂಡೋದ ಮಾಡಿ ಸದ್ವಿನಿಯೋಗ ಮಾಡ್ತಾನೆ. ಅದನ್ನು ಏನು ಮಾಡ್ತಾನೆ? ಅದನ್ನು ಪರಮ ದುರ್ವಿನಿಯೋಗ ಮಾಡ್ತಾನೆ. ಇನ್ನು ಪಾಪ ವೃದ್ಧಿ ಆಗುತ್ತೆ, ಈ ದುಡ್ಡಿನಿಂದ ಮಾಡೋ ಪಾಪ ಎಲ್ಲ ಇವನಿಗೆ ಸೇರಿದ್ದು. ಮತ್ತೆ ಮಿಸ್ಯೂಸ್ ಆಗ್ತಾ ಹಣ ಇರುತ್ತೆ, ಮಿಸ್ಯೂಸ್ ಮಾಡ್ತಾರೆ. ಮಿಸ್ಯೂಸ್ ಮಾಡಿದ ಪಾಪ ಎಲ್ಲ ಯಾರಿಗೆ ಬರುತ್ತೆ? ಅವನು ಕೊಟ್ಟವ ನೀವು ಸಪ್ಲೈಯರ್ ಆದಾಗಾಯ್ತು. ಆದ್ದರಿಂದ ಎಲ್ಲರಿಗೂ ಪಾಪ ಅಂಬೋದು ವಿಂಗಡಿಸೋದ್ರಿಂದ ನಮ್ಮ ಹಣದಿಂದ ಪಾಪ ಕಾರ್ಯ ಆಗಬಾರ್ದು. ಆಗಬಾರ್ದು ಅಂತಿದ್ದರೆ ಕೂಡಿಟ್ರೆ ಆಗೋ ಚಾನ್ಸ್ ಇದೆ, ಅದು ಕೂಡಿಡಲಿಕ್ಕೆ ಹೋಗಬಾರ್ದು. ಅದು ಹೇಳಿ ಅನ್ನ ಮೊದಲಾದನ್ನೇ ಕೂಡಿಡಬಾರ್ದು ಅಂತ ಹೇಳಿದ ಮೇಲೆ ಇನ್ನು ಬಿಡುತ್ತೆ ಹೇಳಬೇಕಾ ಅಂತ ಕೇಳ್ತಾರೆ. ಮಕ್ಷಿಕಾಯುವ ಸಂಗ್ರಹಣ್ಣನ್ ಸಹತೇನ ವಿನಶ್ಯತಿ. ಮುಂದೆ ಅದಿಷ್ಟು ಮಕ್ಷಿಕಾಯಿಂದ ಕಲಿತ ಮೂರು ಪಾಠಗಳಾಯಿತು. ಪದಾಪಿ ಯುವತೀಂ ಭಿಕ್ಷು ನ ಸ್ಪೃಶೇತ್ ದಾರವೀಮಿ ಸ್ಪೃಶನ್ ಕರೀವ ಬದ್ಧೇತ ಕರಿಣ್ಯಾ ಅಂಗಸಂಗತಃ. ಪದಾಪಿ ಯುವತೀಂ ಭಿಕ್ಷು ನ ಸ್ಪೃಶೇತ್ ದಾರವೀಮಿ ಸ್ಪೃಶನ್ ಕರೀವ ಬದ್ಧೇತ ಕರಿಣಾ ಬದ್ಧೇತ ಕರಿಣ್ಯಾ ಅಂಗಸಂಗತಃ. ಪದಾ ಅಪಿ ಯುವತೀಂ ಭಿಕ್ಷು ನ ಸ್ಪೃಶೇತ್ ದಾರವೀಂ ಅಪಿ ಸ್ಪೃಶನ್ ಕರೀಯುವ ಬದ್ಧೇತ ಕರಿಣ್ಯಾಹ ಅಂಗಸಂಗತಃ. ಮತ್ತೆ ಭಿಕ್ಷು ಯತಿಯಾದ ವ್ಯಕ್ತಿ ಅಂತ ಒಂದರ್ಥ, ಒಟ್ಟು ಶುದ್ಧಿ ಬಯಸ್ತಕ್ಕಂಥ ವ್ಯಕ್ತಿ. ಯುವತೀಂ ಒಬ್ಬ ಯುವತಿಯನ್ನು ಪದಾಪಿ ನ ಸ್ಪೃಶೇತ್ ಕಾಲಿನಿಂದನೂ ಮುಟ್ಟಬಾರ್ದು, ಬರೀ ಯುವತಿ ಅಲ್ಲ, ದಾರವೀಂ ಅಪಿ ಒಂದು ಕಟ್ಟಿಗೆ ಗೊಂಬೆ, ಕಟ್ಟಿಗೆ ಹೆಣ್ಣು ಗೊಂಬೆ ಕೂಡ ಕಾಲ ಹತ್ರ ಇಟ್ಕೋಬಾರ್ದು ಯಾರು ಸತಿಗಳು. ಅದು ಅಷ್ಟು ಮಟ್ಟಿಗೆ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು ಅಂತ ಹೇಳ್ತಾರೆ. ಪದಾಪಿ ಯುವತೀಂ ಭಿಕ್ಷು ನ ಸ್ಪೃಶೇ ದಾರವೀಮಿ ಸ್ಪೃಶನ್ ಕರೀವ ಬದ್ಧೇತ. ಅಕಸ್ಮಾತ್ ಏನಾದರೂ ಆ ರೀತಿ ಮಾಡಿದ್ರೆ ಕ್ರಮೇಣ ಏನಾಗುತ್ತದೋ ಬಂಧನಕ್ಕೆ ಕಾರಣ ಆಗುತ್ತೆ. ಹೇಗೆ? ಕರಿಣ್ಯ ಅಂಗಸಂಗತಃ. ಅದಕ್ಕೆ ಆನೆ ಹೇಳಬೇಕಾದ್ರೆ ಹೆಣ್ಣಾನೆ ಬಿಡ್ ಬಂದುಬಿಡ್ತಾರಂತೆ. ಅದಕ್ಕಾಗಿ ಬಂದು ಸಿಕ್ಕಾಕೊಂಡ್ಬಿಡುತ್ತೆ. ಆ ತರಹ ಕರಿಣ್ಯಾಹ ಅಂಗಸಂಗತ, ಹೆಣ್ಣಾನೆಯ ಅಂಗಸಂಗತ ಆಸೆಯಿಂದಾಗಿ ಕರಿ ದೊಡ್ಡ ಒಂದು ಆನೆ ಹೇಗೆ ಬಂಧನಕ್ಕೊಳಗಾಗಬೇಕು ಹಾಗೆ ಬಂಧನಕ್ಕೊಳಗಾಗ್ತಾನೆ. ಆದ್ದರಿಂದ ಯತಿಯಾದವರು ಬಹಳ ವಿಶೇಷವಾದಂಥ ಧರ್ಮವನ್ನು ಈ ರೀತಿ ಪಾಲನೆ ಮಾಡಬೇಕು ಅಂತ ಹೇಳುತ್ತೆ. ನಾಧಿ ಗಚ್ಚೇತ್ ಸ್ತ್ರೀಯಂ ಪ್ರಾಜ್ಞ ಕರಿಹಿಚಿನ್ ಮೃತ್ಯುಮಾತ್ಮನಃ ಬಲಾಧಿಕೈ ಸಹನ್ಯೇತ ಗಜೈರನ್ಯೈರ್ಗಜೋ ಯಥಾ. ನಾಧಿಗಚ್ಚೇ ಸ್ತ್ರೀಯಂ ಪ್ರಾಜ್ಞ ಕರಿಹಿಚಿನ್ ಮೃತ್ಯುಂ ಆತ್ಮನಃ ಬಲಾಧಿಕೈ ಸಹ ಹನ್ಯೇತ ಗಜೈ ಅನ್ಯೈ ಗಜ ಯಥ. ಅದು ಒಂದು ಪಾಯಿಂಟ್. ಇನ್ನೊಂದು ಪಾಯಿಂಟ್ ಹೇಳ್ತಾರೆ ಮತ್ತೆ ಆನೆಯಿಂದಾನೆ. ನಾಧಿಗಚ್ಚೇ ಸ್ತ್ರೀಯಂ ಪ್ರಾಜ್ಞ, ಪ್ರಾಜ್ಞನಾದ ವ್ಯಕ್ತಿ ಸ್ತ್ರೀಯಂನ ಅಧಿಗಚ್ಚೆ, ಸ್ತ್ರೀಯನ್ನ ವಿಶೇಷವಾಗಿ ಬಯಸಲಕ್ಕೆ ಹೋಗಬಾರದು. ಹೇಗೆ ಆತ್ಮನಃ ಮೃತ್ಯು, ತನಗೆ ಮೃತ್ಯುಪ್ರಾಯಳಿದ್ದ ಹಾಗೆ ಲೆಕ್ಕ. ಅದು ಹೇಗೆ ಅಂದರೆ ಬಲಾಧಿಕೈ ಸ ಹನ್ನೇತ ಗಜೈಹಿ ಅನ್ಯೈಹಿ ಗಜೋ ಯಥ. ಕರಿಣಿ ಅಂಗಸಂಗ ಮಾಡಿದಾಗ ಇನ್ನೂ ಬೇರೆ ಆನೆಗಳೇನು ಮಾಡುತ್ತೆ, ಅದು ತನಗೆ ಬೇಕು ಅಂತ ಆನೆ ಹೊಡೆದಾಕಿಬಿಡುತ್ತೆ. ಆ ಥರ ಹಾಗೆ ಆ ಒಬ್ಬ ಸ್ತ್ರೀ ಸಂಗ್ರಹದಿಂದಾಗಿ ತನ್ನವೇನೇನು ದ್ವೇಷಗಳೆಲ್ಲ ತನ್ನ ಹೇಗೆ ಸಂಹಾರ ಮಾಡ್ತಾರೋ ಆ ರೀತಿಯಲ್ಲಿ ಈ ರೀತಿಯಾದ ಒಂದು ಅಪಾಯ ಕೂಡ ಉಂಟು ಅಂತ ಹೇಳಿದರು. ತನಗೆ ವೈಯಕ್ತಿಕವಾದ ಅಪಾಯ ಆ ರೀತಿ ಬಂದರೆ ಇನ್ನೊಂದು ರೀತಿಯ ಅಪಾಯ ಹೀಗೆ ಬಂತು. ನಾಧಿಗಚ್ಚೇ ಸ್ತ್ರೀಯಂ ಪ್ರಾಜ್ಞ ಕರ್ಹಿಚಿನ್ ಮೃತ್ಯು ಆತ್ಮನಃ ಬಲಾಧಿಕೈ ಸಾ ಹನ್ಯೇತ ಗಜೈ ಅನ್ಯೈ ಗಜ ಯಥ. ಗಜಾತ್ ಕಿಮುಪಾತ್ರಮತ್ರ ಪದೇ ಕರಿಣ್ಯಾ ಅಂಗಸಂಗತ ಸ್ಪೃಶನ್ ಕರಿಯುವ ಬದ್ಧತೆ ಏತದೇ ವಿವೃಣೋತಿ ನಾಧಿಗಚ್ಚೇದಿತಿ. ನದೇಯಂ ನೋಪಭೋಗ್ಯಂಚ ಲುಬ್ಧೈರ್ಯತ್ ದುಃಖ ಸಂಚಿತಂ ಭುಂಕ್ತೆ ಸ್ವಮಪಿ ತಚ್ಚಾನ್ಯೋ ಮಧುಹಾ ಇವಾರ್ಥ ವಿನ್ಮಧು. ನದೇಯಂ ನಾ ಉಪಭೋಗ್ಯಂಚ ಲುಬ್ಧೈಹಿ ಯತ್ ದುಃಖ ಸಂಚಿತಂ ಭುಂಕ್ತೆ ಸ್ವಮಪಿ ತಚ್ಚ ಅನ್ಯಃ ಮಧುಹಾ ಇವ ಅರ್ಥ ವಿನ್ಮಧು. ಆ ಮಧು ಸಂಗ್ರಹ ಮಾಡಿದ್ದನ್ನೇ ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ. ಮಧುಹನ ಅಪಿ ಕಾ ಬುದ್ಧಿ ಅರ್ಜಿತ ಇದೆ ತತ್ರ ನದೇಯವಿತಿ. ಲುಬ್ಧೈ ಯದ್ ದುಃಖೇನ ಸಂಚಿತಂ ನದೇಯಂ ದಾನಯೋಗ್ಯಂ ನಾ ನೋಪಭೋಗ್ಯಂ ಸ್ವಸ್ಯ ಉಪಭೋಗ್ಯಂಚ ನ ತತ್ ಸ್ವಂವಿತ್ತಂ ಅರ್ಥವಿದ ಅನ್ಯೋ ಹುಂಕ್ತೆ ಕಥಮಿವ ಮಧುಹ ಮಕರಂದ ಸಂಗ್ರಹಿ ಮಧುವತ್. ಮಧುಹ ಅಂದರೂ ಒಂದೇ, ಮಧುಕೃಪ್ತ ಅಂದರೂ ಒಂದೇನೆ. ಅದೇನು ಮಾಡುತ್ತೆ ಯಥಾ ಪ್ರಕಾರ ನದೇಯಂ ನೋಪಭೋಗ್ಯಂಚ, ಇಟ್ಕೊಂಡ ಪದಾರ್ಥನ ಇನ್ನೊಬ್ಬರಿಗೆ ಕೊಡಲಿಲ್ಲ, ನಾ ಉಪಭೋಗ್ಯಂ ತಾನು ಉಪಯೋಗ ಮಾಡಲೇ ಇಲ್ಲ. ಲುಬ್ಧೈಹಿ ಭಾರಿ ಜಿಪುಣ ಮನುಷ್ಯ, ದುಃಖ ಸಂಚಿತಂ ಅವನ್ನೇನು ಮಾಡ್ತಾರೆ, ಸಾಕಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಾನೆ, ತಾನೂ ತಿನ್ನಲಿಲ್ಲ ಇನ್ನೊಬ್ಬರಿಗೂ ಕೊಡಲಿಲ್ಲ. ಭುಂಕ್ತೆ ಸ್ವಮಪಿ ತಚ್ಚಾನ್ಯ ಅದನ್ನೇನು ಮಾಡ್ತಾರೆ, ಸೊತ್ತು ಇವೊಂದು ತಿನ್ನೋದು ಯಾವನೋ. ಅದೇ ಮಧುಹ ಇವ ಅರ್ಥವಿನ್ ಮಧು, ಮಧುಹ ಇವ ಅರ್ಥವಿನ್ ಮಧು, ಅರ್ಥವಿತ್ ಅನ್ಯ ಭುಂಕ್ತೆ. ಇನ್ನೊಬ್ಬ ಶ್ರೀಮಂತ ಅಂತ ಕಿತ್ಕೊಂಡು ಹೋಗ್ತಾನೆ, ಹೊರತು ನನಗೆ ಕೆಲಸಕ್ಕೆ ಬರೋದಿಲ್ಲ. ಅದರಿಂದಾಗಿನೇ ಹಿಂದೆ ಹೇಳಿ ಸಂಗ್ರಹ ಮಾಡೋದು ಅಷ್ಟೇ ಹೇಳಿದರು. ಈಗ ಯಾವುದು ಸಂಗ್ರಹ ಮಾಡಿ, ಆದರೆ ದೇಯ ದಾನಕ್ಕೋಸ್ಕರ ಮಾಡಿ, ತನಗೋ ಉಪಯೋಗಕ್ಕೋಸ್ಕರ ಮಾಡಿ, ಸುಮ್ಮನೆ ಸಂಗ್ರಹ ಮಾಡಿದರೆ ಅಪಾಯ ತಪ್ಪಿದ್ದಲ್ಲ. ಯಾಕೆ ಕ್ಲಾರಿಫಿಕೇಶನ್ ಯಾವುದಕ್ಕೆ ಬೇಕಾಯಿತು ಅಂದರೆ, ಸಂಗ್ರಹನೇ ಮಾಡಬಾರ್ದು ಅಂತ ಹೇಳಿಬಿಟ್ಟಿದ್ರೆ ದಾನ ಮಾಡಪ್ಪ ಸಂಗ್ರಹ ಬರಲಿಲ್ಲ, ದಾನ ಮಾಡೋಕ್ಕಾಗ್ತಿದ್ದಿಲ್ಲ, ತಾನು ಯಾವುದೇ ರೀತಿಯಾದ ಭೋಗ ಅವಕಾಶ ಇರ್ತಿರಲಿಲ್ಲ. ಅದಕ್ಕೆ ಅದನ್ನು ಕ್ಲಾರಿಫಿಕೇಶನ್ ಇದ್ದಾಗಿ ನದೇಯಂ ಯತ್ ನಾ ಉಪಭೋಗ್ಯಂ ಯತ್, ಯಾವುದು ದಾನಂ ದಾತುಂ ಯೋಗ್ಯಂ ದೇಯಂ, ಕೊಡ್ಲಕ್ಕೂ ಯೋಗ್ಯ ಆಗಲಿಲ್ಲ, ತಾನು ಅನುಭವಿಸೋಕ್ಕೂ ಯೋಗ್ಯ ಆಗಲಿಲ್ಲ, ಕಷ್ಟಪಟ್ಟು ಸಂಪಾದನೆ ಮಾಡಿದ್ದಷ್ಟೇ ಬಂತು, ಅದು ಇನ್ನೊಬ್ಬನು ಹರಿಸ್ಕೊಂಡು ಹೋಗಿ ತಾನೇ ಎಂಜಾಯ್ ಮಾಡ್ತಾನೆ ಹೊರತು ಇವನಿಗೆ ಅದು ಬರೋದಿಲ್ಲ. ಆದ್ದರಿಂದ ಹಣ ಇಟ್ಕೊಳ್ಳಿ, ಅದನ್ನು ದಾನ ಮಾಡಿ ಇಲ್ಲ ಹೋಗಿ. ಅದು ಸುಭಾಷಿತದಲ್ಲಿ ಹೇಳ್ತಾನೆ, ಧನದ ಒಂದು ಕೃತ್ಯ ಮೂರಂತೆ, ದಾನಂ ಭೋಗ ನಾಶ ತ್ರೇಧಾಹಿ ಗತಿ ಭವತಿ ವಿತ್ತಸ್ಯ. ಹಣಕ್ಕೆ ಮೂರು ದಾರಿ ಅಂತ ಹೇಳ್ತಾರೆ, ದಾನಂ ಭೋಗ ನಾಶ. ದಾನ ಮೊದಲನೇ ದಾರಿ, ಭೋಗ ಎರಡನೇದು, ನಾಶ ಮೂರನೇದು. ದಾನಂ ಯಾತಕ್ಕೆ ಅಂದರೆ ಇನ್ನೊಬ್ಬರಿಗೆ ಕೊಡೋದು, ಭೋಗ ತಾನು ಅಲ್ಲೂ ಮೊದಲು ಭೋಗ ದಾನ ಅಂತ ಹೇಳಲಿಲ್ಲ. ಫಸ್ಟ್ ಯಾವುದು? ಫಸ್ಟ್ ದಾನ, ಪಾಕವನ್ನು ಮಾಡಿ ಏಕಾಂತದಲ್ಲಿ ಉಣಬೇಡ, ಫಸ್ಟ್ ದಾನ, ಆಮೇಲೆ ತಾನು ಉಪಯೋಗಿಸೋದು ಭೋಗ. ಆ ಇಲ್ಲ ಹೋದರೆ ನಾಶ, ಮೂರಲ್ಲೊಂದು ಆಗಲೇಬೇಕು. ಇನ್ನೊಬ್ಬರಿಗೆ ಕೊಟ್ಟ ಊಟ ಸರಿ ಹೋಯಿತು, ತಾನು ತಿಂದ ಉಳಿಸಿದೆ ಕೆಟ್ಟ ಹೋಗಲೇಬೇಕು, ನಾಶ ಹಳಸೋಗುತ್ತೆ ಕೊಳತೋಗುತ್ತೆ. ಹಾಗೆ ಹಣ ನಮಗೆ ಅನ್ನ ಕೊಳೆಯೋದು ಗೊತ್ತು, ಹಣ ಕೊಳೆಯುತ್ತೆ ಎಂಬುದು ಗೊತ್ತಿರೋದಿಲ್ಲ. ಅದಕ್ಕೆ ಕೊಳೆಯಷ್ಟು ಹಣ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾರಲ್ಲ, ಹಣ ಕೊಳೆಯೋದು ಅಂದರೆ ಹಾಗೆ ದುರ್ವಿನಿಯೋಗ ಆಗದೆ ಕೊಳೆಯೋದಿದ್ದ ಹಾಗೆ ಲೆಕ್ಕ. ಆದ್ದರಿಂದ ನದೇಯವಿಲ್ಲ, ಅದೇ ಕ್ರಮದಲ್ಲಿ ಹೇಳಿದರು, ನದೇಯಂ ಯೋ ನದಾದಾತಿ ನಭುಂಕ್ತೆ ತಸ್ಯ ತೃತೀಯಾಗತಿರ್ಭವತಿ. ಯಾವನು ಕೊಡೋದೂ ಇಲ್ಲ, ತಾನು ಉಪಯೋಗಿಸೋದೂ ಇಲ್ಲ, ಅವನಿಗೇನಾಗತ್ತೆ? ಮೂರನೇ ಗತಿ ಬರುತ್ತೆ ಅಂತ ಹೇಳಿದ್ರು. ಮೂರನೇ ಗತಿ ಅಂದರೆ ನಾಶ. ನದೇಯಂ ನೋಪಭೋಗ್ಯಂಚ ಲುಬ್ಧೈರ್ಯ ದುಃಖ ಸಂಚಿತಂ ಭುಂಕ್ತೆ ಸ್ವಮಪಿ ತಚ್ಚ ಅನ್ಯಃ ಮಧುಹ ಇವ ಅರ್ಥವಿನ್ಮಧು. ಮಧುವ ಮಕರಂದ ಸಂಗ್ರಹಿ ಮಧುವತ್. ಸುದುಃಖೋಪಾರ್ಜಿತೈರ್ಭಿತ್ತೈ ಆಶಾಸಾನಾಂ ಗೃಹಾಶಿಷಃ ಮಧುಹ ಇವ ಅಗ್ರತೋ ಭುಂಕ್ತೆ ಯತಿರ್ವೈ ಗೃಹಮೇಥಿನಾಂ ಸುದುಃಖ ಉಪಾರ್ಜಿತೈಭಿ ವಿತ್ತೈಹಿ ಆಶಾಸಾನಾಂ ಗೃಹಾಶಿಷಃ ಮಧುಹಾ ಇವ ಅಗ್ರತೋ ಭುಂಕ್ತೆ ಯತಿರ್ವೈ ಗೃಹಮೇಥಿನಾಂ. ಮತ್ತೆ ಹೇಳ್ತಾರೆ, ಕಿಮನೇನ ಆತ್ಮನೋ ಲಬ್ಧಮತ್ರ ಸುದುಃಖೇತಿ ಯತಿಹಿ ಜಿತೇಂದ್ರಿಯ ಗ್ರಾಮಃ. ಮುಂದೆ ಯತಿಹಿ ಜಿತೇಂದ್ರಿಯ ಗ್ರಾಮಃ, ಇದು ಯತೇಂದ್ರ ಸನ್ಯಾಸಿ ಅಂತ ಒಂದರ್ಥ, ಜಿತೇಂದ್ರಿಯ ಅಂತ ಇನ್ನೊಂದರ್ಥ. ಸುದುಃಖ ಉಪಾರ್ಜಿತೈಹಿ ವಿತ್ತೈಹಿ ಆಶಾಸಾನಾಂ ಗೃಹಾಶಿಷಃ. ಸುದುಃಖದಿಂದ ಬಹಳ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಾರೆ, ಬಯಸಿ ಬಯಸಿ ಸಂಪಾದನೆ ಮಾಡಿರ್ತಾರೆ. ಮಧುಹಾಯುವ ಅಗ್ರತೋ ಹುಂಕ್ತೆ, ಆದರೆ ಮಧು ಕಿತ್ಕೊಂಡು ಹೋಗ್ತಾನಲ್ಲ, ಫಟ್ ಸಿಗೋದು ಅವನಿಗೆ. ಅದೇ ರೀತಿ ಯತಿಗಳು ಸಂಪಾದನೆಯನ್ನು ಮಾಡೋದಿಲ್ಲ. ಆದರೆ ಗೃಹಸ್ಥರು ಭಿಕ್ಷೆ ಯಾರಿಗೆ ಹಾಕಬೇಕು? ಯತಿಗಳಿಗೆ ಹಾಕಬೇಕು. ಯಾರು ಸಂಗ್ರಹ ಇತ್ಯಾದಿಗಳನ್ನು ಮಾಡೋದಿಲ್ಲ, ಅವ್ರಿಗೆ ಏನು ಬರುತ್ತೆ, ತಗೊಳ್ಳೋ ರೈಟ್ ಬರುತ್ತೆ ಅಂತ. ಆದ್ದರಿಂದ ಯತಿಗಳನ್ನು ಸಂರಕ್ಷಣೆ ಮಾಡೋ ಜವಾಬ್ದಾರಿ ಹೇಗೆ ಗೃಹಸ್ಥರಿಗೆ ಸೇರಿದೆಯೋ ಆ ಥರ, ಯಾರು ಸಂಗ್ರಹ ಮಾಡೋದಿಲ್ಲವೋ ಅವರು ದೇವರು ಕಾಪಾಡ್ತಾರೆ, ಯೋಚನೆ ಮಾಡಬೇಡಿ ಅಂತ ಸಂದೇಶವನ್ನು ಕೊಡ್ತಾರೆ. ಅವ್ರ ಜವಾಬ್ದಾರಿ ಸಮಾಜ ಹೊರಬೇಕು ಅಂತ ಹೇಗೆ ಗೊತ್ತಿದೆಯೋ, ಸಂಗ್ರಹ ಮಾಡದೇ ಇದ್ದವರು ಯೋಚನೆ ಯಾರು ನೋಡ್ಕೋತಾರೆ? ದೇವರು ನೋಡಿ, ಆ ಹೊತ್ತಿಗೆಲ್ಲ ಬಂದೇ ಬರುತ್ತೆ, ಅದು ಗ್ಯಾರಂಟಿ. ಮಧುರಾ ಇವ ಅಗ್ರತೋ ಭುಂಕ್ತೆ ಯತಿರ್ವೈ ಗೃಹಮೇಧಿನ. ಇವತ್ತು ಯಾವುದೇ ಒಂದು ಬೆಳೆ ಬರಬೇಕಾದ್ರೆ ಎಷ್ಟು ಕಷ್ಟ ಅಂತ ಸೈಂಟಿಫಿಕಲಿ ಓದಿದ್ರೆ ಗೊತ್ತಾಗುತ್ತೆ. ಬೀಜ ಬೆಳೆಯೋದಾಗಲಿ, ಇದು ಬೆಳೆಯೋದಾಗಲಿ, ಅದ್ರ ಹೂ ಬಿಡಬೇಕು, ಅದೇ ಆಗಬೇಕು, ಕಾಳು ಬರಬೇಕು, ಲಾಂಗ್ ಪ್ರೊಸೆಸ್ಸು. ಇವನು ಬೆಳೀತಾನೆ ಬರ್ತಾನೆ, ಅದೆಲ್ಲ ಯಾರು ಮಾಡ್ತಾನೆ ಎಲ್ಲ ಕೂಡ? ದೇವ್ರು ಮಾಡಿಸ್ತಾನೆ ಅದಿಷ್ಟು ಕೂಡ. ಇಲ್ಲದೆ ಹೋಗಿದ್ದರೆ ಯಾವ ಹೂ ಬಿಡ್ತಿರಲಿಲ್ಲ, ಏನೇನೋ ಆಗ್ತಿರಲ್ಲ ಜಗತ್ತಿನ ಒಳಗೆ. ಇವರು ಬೆಳೆಸಿ ನಿದ್ದೆ ಬಿಡ್ತಾರೆ, ಏನು ಬೆಳೆ ಬರಲಿಲ್ಲ ಅದು ಕಾಯ್ತಾ ಕೂತಿರ್ತಾನೆ ಹೊರತು ಇದೇನಾಗೋದಿಲ್ಲ. ಎಲ್ಲ ಫಂಕ್ಷನ್ ಮಾಡಿಸೋದಿಲ್ಲ ಯಾರು? ದೇವ್ರು. ಅದೇ ರೀತಿಯೇ ಪ್ರತಿಯೊಂದು ದೇವರು ಯೋಕ್ಷೇಮ ನೋಡ್ತಾರೆ. ಅದನ್ನೇ ದಾಸರು ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯವಿಲ್ಲ. ದೇವ್ರು ಕಾಪಾಡೋ ವ್ಯವಸ್ಥೆ ಮಾಡಿದ್ದ. ಎಷ್ಟು ಜನ ಊಟ ಮಾಡಿದ್ರೆ ಊಟಕ್ಕೆ ಹಾಕ್ಬೋದು, ಆದರೆ ಕ್ಯಾರಿಯರ್ ಹೋದರೆ ಪಜಿತಾಗುತ್ತೆ. ಗೊತ್ತಾಯ್ತು, ಯಾರ್ಯಾರು ಲಿಮಿಟ್ ಇಲ್ಲ, ಹೊಟ್ಟೆಗೇನಿದೆ ಲಿಮಿಟ್ ಇದೆ, ಕ್ಯಾರಿಯರ್ಗೆ ಲಿಮಿಟ್ ಇದೆ. ಸಪ್ಲೈ ಹೋಗ್ತಾನೆ ಇರುತ್ತೆ, ಒಂದು ಬಕೆಟ್ ಎರಡು ಬಕೆಟ್ ಹೋಗ್ತಾನೆ ಇರೋದ್ರಿಂದ ಕೊನೆ ಖಾಲಿ ಆಗಿಬಿಡುತ್ತೆ. ಈ ಕಲಿಯುಗದಲ್ಲಾಗಿರೋ ಅನರ್ಥ ಏನು ಅಂದರೆ ಎಲ್ಲ ಕೂಡಿಡೋರಾಗಿಬಿಡುತ್ತೆ. ಕೂಡಿಡ್ಲಕ್ಕೆ ಹೊತ್ತಷ್ಟು ಏನಾಗುತ್ತೆ, ಇರೋ ಬೇಕಾದ್ರೆ ಇಲ್ದಾಗಿಬಿಡುತ್ತೆ. ಒಂದು ಕೂಡಿಡ ಸೀಟ್ ಎಲ್ಲ ಹಿಡ್ಕೊಂಡ್ಬಿಟ್ರೆ ಬಸ್ನಲ್ಲಿ ಬಂದಕ್ಕೆ ಇಳ್ಕೊಡ್ಬೇಕು ಅವ್ನು ಪಾಪ. ಒಂದು ಊಟಕ್ಕೆ ಕೂತ್ರೆ ಅಲ್ಲಿವರೆಗೆ ಪಂಚೆ ಹಚ್ಚಿಬಿಟ್ರೆ ಅವ್ನು ಕೂಡೋದು ಯಾವಾಗ? ಅವನೊಬ್ಬನಿಗೆ ಊಟ ಹಾಕ್ಬೋದು ಪಾಪ. ಎಷ್ಟು ಜನಕ್ಕೆ ಹಾಕುತ್ತಾರೆ ಇವತ್ತು ಸಮಸ್ಯೆ ಯಾತಕ್ಕೆ ಆಗುತ್ತೆ? ಎಲ್ಲ ಸಮಾರಂಭಗಳು ಯಾತಕ್ಕೆ ಇಡುತ್ತೆ ಅಂತ ಕೇಳಿದ್ರೆ ಅದಕ್ಕೋಸ್ಕರ ಎಲ್ಲ ಸೇವಾಕರ್ತರು ಅಂತ ಬಂದರೆ ಕೊಟ್ಟರೆ ಎರಡರಷ್ಟು ಹೋಗಿಬಿಡ್ತಾನೆ. ಅಕಸ್ಮಾತ್ 100 ರೂಪಾಯಿ ಕೊಟ್ಟರು ಅಂತ ತಿಳ್ಕೊಳ್ಳಿ, ಇಬ್ಬರಿಗೆ ಬರೆಸಿರ್ತಾರೆ, ಒಬ್ಬನು ಬರಲಿಲ್ಲ, ಅದಿಷ್ಟೇ ಹೇಗಾರು ಒಯ್ಬೇಕು ಪ್ಲಾನ್ ಮಾಡ್ತಾನೆ ಅವ್ರು. ಅವ್ರು ಬಂದಿಲ್ಲ ಅಂದರೆ ಕೊಟ್ಟಿದ್ದು ವೇಸ್ಟ್ ಆಗಬಾರ್ದು, ದಾರ ಆಯಿತು ಅಂತ ತಿಳ್ಕೊಂಬಿದ್ದಿಲ್ಲ, ವೇಸ್ಟ್ ಆಗಬಾರ್ದು ಅಂತ ಹೇಳಿಬಿಟ್ಟು ಕ್ಯಾರೇಟ್ ಇಟ್ಕೊಂಡ್ಬಿಡ್ತಾನೆ, ಬಿಡೋದಿಲ್ಲ. ಬಟ್ ಈಗ ಯಾವ ರೀತಿ ಕೊಟ್ಟರೆ ಎಷ್ಟು ಯಾರಿಗೆ ಕೊಡೋಕ್ಕಾಗತ್ತೆ? ಅದು ಭಾರಿ ಕೆಟ್ಟ ಅಭ್ಯಾಸ. ಆ ತಾನು ಕೊಟ್ಟೋಗಾಗಿರ್ಬೇಕು, ಅವ್ರು ತೊಗೊಂಡೋಗಾಗ ಇರಬಾರ್ದು ಮನುಷ್ಯ. ಅದರಿಂದ ಕೆಲಸದವ್ರಿಗೂ ಇರಲ್ಲ, ಎರಡನೇ ಪಂಕ್ತಿಯವ್ರು ಯಾರಿಗಿರಲ್ಲ, ತೊಗೊಂಡು ಹೊರಟೋಗ್ಬಿಟ್ಟಿರ್ತಾನೆ. ಗೋಮ ಕೂಡ ಹಚ್ಚಿರೋದಿಲ್ಲ ಪಾಪ, ಎರಡು ಮಂದಿ ಊಟಕ್ಕೂ ಜಾಗಿರೋದಿಲ್ಲ. ಹೀಗಾಗಿ ದೊಡ್ಡ ಎಷ್ಟೋ ಸಮಾರಂಭ ಫೇಲ್ ಆಗಲಿಕ್ಕೆ ಅದು ಕಾರಣ. ಗ್ರಾಮ್ಯಗೀತಂ ನ ಶೃಣುಯಾತ್ ಯತಿರ್ವನಚರ ಕ್ವಚಿತ್ ಶಿಕ್ಷೇಹಂ ಹರಿಣಾತ್ ಬದ್ಧಾತ್ ಮೃಗಯೋಹೋ ಗೀತ ಮೋಹಿತಾತ್. ಗ್ರಾಮ್ಯಗೀತಂ ನ ಶೃಣುಯಾತ್ ಯತಿ ವನಚರ ಕ್ವಚಿತ್ ಶಿಕ್ಷೇಹಂ ಹರಿಣಾತ್ ಬದ್ಧಾತ್ ಮೃಗಯೋಹೋ ಗೀತ ಮೋಹಿತಾತ್. ಗ್ರಾಮ್ಯಗೀತಂ ನ ಶೃಣುಯಾತ್ ಭಾರಿ ಇಂಪಾರ್ಟೆಂಟ್ ಇದು. ಗ್ರಾಮ್ಯಗೀತ ಅಶ್ಲೀಲವಾದ ಹಾಡುಗಳನ್ನು ಕೇಳಬಾರದು. ಯತಿ ವನಚರ ಕ್ವಚಿತ್, ಯತಿಯಾದವನು ಅಂದ್ರೆ ಎರಡರ್ಥ, ಸನ್ಯಾಸಿಗಳು ಕೇಳಬಾರದು ಅಂತ ಒಂದರ್ಥ, ಇನ್ನು ಜಿತೇಂದ್ರಿಯಾದರೂ ಕೇಳೋದಕ್ಕೆ ಹೋಗಬಾರ್ದು. ಏಕೆ ವನಚರ ಕ್ವಚಿತ್, ವನಚರ ಅಂಬೋದಕ್ಕೆ ಎರಡರ್ಥ, ಮತ್ತೆ ವನದಲ್ಲೇ ಓಡಾಡ್ಕೊಂಡಿರ್ಬೇಕು, ಯತಿ ಊರಲ್ಲೇ ಓಡಾಡಬಾರ್ದು. ಫಸ್ಟು ಗ್ರಾಮದಲ್ಲಿದ್ದರೆ ಗ್ರಾಮ್ಯಗೀತೆ ಕೇಳುತ್ತೆ, ವನದಲ್ಲಿದ್ದರೆ ವನಗೀತೆ ಕೇಳೋದಿಲ್ಲ. ಇನ್ನು ಯತಿ ಜ್ಞಾನಿಯಾದವನಂದ್ರೆ ವನಚರ, ಶಾಸ್ತ್ರಚರ, ಶಾಸ್ತ್ರಾಧ್ಯಯನ ಮಾಡ್ಕೊಂಡಿರೋಡು. ಮತ್ತು ಜೀವನಂ ಭುವನಂ ವನಂ, ವನಂ ಅಂದರೆ ಶಾಸ್ತ್ರ, ಶಾಸ್ತ್ರಾಧ್ಯಯನ ಮಾಡೋ ವ್ಯಕ್ತಿಗಳು ಗ್ರಾಮ್ಯಗೀತೆ ಕೇಳೋದಕ್ಕೆ ಹೋಗಬಾರ್ದು. ಕ್ವಚಿತ್ ಒಂದೆರಡು ಸೊ ಸುಮ್ಮನೆ ಕೇಳ್ತೀವಿ ಅಂತ ಕೇಳಿದರೆ ಏನು ಯಾವಾಗಲೂ ಕೇಳೋಕ್ಕೆ ಹೋಗಬಾರ್ದು. ಇದ್ರ ಸಜ್ಜರ ಸಮೂಹ, ಶಾಸ್ತ್ರ, ಅವೆಲ್ಲ ಅರ್ಥ. ಶಿಕ್ಷೇಹಂ ಹರಿಣಾತ್ ಬದ್ಧಾತ್ ಮೃಗಯೋಹೋ ಗೀತ ಮೋಹಿತ. ಇದು ಎಲ್ಲಿಂದ ಕಲಿತೆ ನಾನು? ಜಿಂಕೆಯಿಂದ ಕಲಿತೆ ಅಂತ ಹೇಳಿದ್ರು. ಜಿಂಕೆಗಳೇ ಊರಲ್ಲಿರೋ ಎಲ್ಲಿರುತ್ತವೋ ಕಾಡಲ್ಲೇ ಇರೋದು. ಜಿಂಕೆಗಳಿಗೆ ಹಾಡು ಭಾರಿ ಇಷ್ಟ ಅಂತೆ, ಸಂಗೀತ ಹಾಕಿಬಿಟ್ರೆ ಬಂದು ಕೇಳೋಕ್ಕೆ ಅಥವಾ ಸಿಕ್ಕಾಕೊಂಡ್ಬಿಡುತ್ತೆ. ಅಲ್ಲಿ ಜಿಂಕೆ ಹೇಗೆ ಕಾಡಲ್ಲಿ ವಾಸ ಮಾಡ್ತಕ್ಕಂಥ ಜಿಂಕೆ ಊರಿನ ಜನಗಳ ಕೈಲಿ ಸಂಗೀತದ ಮೇಲಿನ ಮೋಹದಿಂದ ಹೇಗೆ ಸಿಕ್ಕಾಕೊಂಡ್ಬಿಡ್ಬೇಕೋ ಆ ರೀತಿಯಲ್ಲಿ ಯತಿಯಾದವನೇನಾದರೂ ಗ್ರಾಮ್ಯಗೀತೆ ಕೇಳೋದು ಕೊರಟ್ರೆ ಏನಾಗುತ್ತದೋ, ಬಂಧನಕ್ಕೆ ಕಾರಣ ಆಗುತ್ತೆ. ಗೊತ್ತಿ ಅದೇ ಲೋಕದಲ್ಲಿ ಕಂಡಿದೆ ಈಗಾಗಲೇ. ಅದಲ್ಲ, ಶಿಕ್ಷೇಹಂ ಹರಿಣಾತ್ ಬದ್ಧಾತ್ ಮೃಗಯೋಹೋ ಗೀತ ಮೋಹಿತಾತ್. ಗೀತ ಮೋಹಿತವಾದಂಥ ಜಿಂಕೆ ಹಾಗೆ ಮಾಡೋದು. ಜಿಂಕೆ ಅಷ್ಟೇ ಅಲ್ಲ, ಆನೆನೂ ಗೀತಕ್ಕೆ ಮೋಸ ಆಗುತ್ತಂತೆ. ವತ್ಸರಾಜನ ಕತೆ ಹೇಳಬೇಕಾದ್ರೆ ತಿಳಿಯ ಬಾರಿಸಿದ್ರೆ ಆನೆ ಸಿಕ್ಕಾಕುತ್ತದ್ದು ಬಂದುಬಿಟ್ಟು ಕೇಳೋಕ್ಕೆ ಅಂದ್ರೆ ಹೇಳಬೇಕಾಗ್ಬಿಡ್ತದೆ ಅಷ್ಟರ ಮಟ್ಟಿಗೆ. ಅಂದರೆ ಯಾವುದೇ ಮೃಗಗಳು ಅಂಬೋದಕ್ಕೆ ಎರಡರ್ಥ, ಈಗ ಒಂದರ್ಥ ಜಿಂಕೆ, ಇನ್ನೊಂದರ್ಥ ಪ್ರಾಣಿ. ಶಿಶಿರು ವೇತ್ತಿ ಪಶುರು ವೇತ್ತಿ ವೇತ್ತಿ ಗಾನರ ಸಂಫಣಿ ಅಂತ ಅರ್ಥ. ಒಂದು ಸುಭಾಷಿತ ಸಂಗೀತಕ್ಕೆ ಶಿಶು ಚಿಕ್ಕ ಮಕ್ಕಳಿಗೆ ಅರ್ಥ ಆಗುತ್ತೆ, ಅದಕ್ಕೆ ಹಾಡು ಹೇಳಿದ್ರೆ ಮಾಡ್ಕೊಂಡ್ಬಿಡ್ತಾರೆ ಮಕ್ಕಳು. ಶಿಶುರು ವೇತ್ತಿ ಪಶುರು ವೇತ್ತಿ ಪಶುಗಳು ಇವೆಲ್ಲ ಇವೆಲ್ಲ ಪಶುಗಳು ಇವೆ ತಿಳಿಯುತ್ತೆ. ವೇತ್ತಿಗಾದರ ಸಂಫಣಿ ಹಾವಿಗೆ ತಿಳಿಯುತ್ತೆ. ಈ ಮೂರು ಸಂಗೀತಗಳನ್ನ ಅದ್ರ ಗ್ರಹಣ ಮಾಡುತ್ತೆ ಅಂತ ಹೇಳ್ತಾರೆ. ಆದ್ರಿಂದ ಅದು ಗ್ರಾಮ್ಯ ಗೀತವಾದರೆ ಬಂಧಿತರಾಗ್ತಾರೆ, ಒಳ್ಳೆ ಗೀತ ಆದರೆ ಸುಖವಾಗಿರ್ತಾರೆ ಅಷ್ಟೆ. ಗ್ರಾಮ್ಯ ಇಲ್ಲಿದೆ ಹೇಳಿದ ಬದ್ಧಾತ್ ಮೃಗಯೋಹೋ ಗೀತ, ಮೃಗಯೋಹೋ ಅಂತ ಹೇಳಿದ್ರೆ ಜಿಂಕೆಗಳು, ಹರಿಣಾತ್ ಶಿಕ್ಷೇಹಂ ಹರಿಣಾತ್ ಬದ್ಧಾತ್ ಮೃಗಯೋಹೋ ಗೀತ ಮೋಹಿತ. ಮೃಗಗಳು ಅಂದ್ರೆ ಜಿಂಕೆಗಳು, ಜಿಂಕೆಗಳ ಗೀತ ಮೋಹಿತವಾದ ಜಿಂಕೆ ಹಾಗೆ ಸಿಕ್ಕಾಕೊಳ್ಳುತ್ತ ಹಾಗೆ ಅಂತ ಹೇಳಿದ್ರಿಂದ ಗ್ರಾಮದ ಜನಗಳ ಹಾಡಿನಿಂದ ಯತಿ ಸಿಕ್ಕಾಕೊಂಡ್ಬಿಡ್ತಾನೆ. ಅಹಂ ವನಚರೋ ಯತಿ ಗ್ರಾಮ್ಯಾಣಾಂ ಗೀತಂ ವಚನಂ ನ ಶೃಣುಯಾದಿತಿ ಅರ್ಧ ಇಮಮರ್ಥಂ ಹರಿಣಾತ್ ಶಿಕ್ಷೆ ಕೀದೃಶ ಮೃಗಯೋಹೋ ಗೀತ ಮೋಹಿತತ್ವೇನ ಬದ್ಧ. ಆ ಮೃಗಯೋಹೋ ಎರಡು ಮೃಗಗಳ ಗೀತ ಮೃಗಯೋ ಎಲ್ಲಿದೆ ಹಾಗೂ ಇರ್ಬೋದು. ಮೃಗಯೋ ಅಂದರೆ ಬೇಟೆ ಆಡೋನು, ಬೇಟೆ ಆಡೋ ಸಂಗೀತ ಹಾಕಿಬಿಟ್ಟು ಹೇಗೆ ಹಿಡಿತಾನಲ್ಲ ಹಾಗೆ ಆ ರೀತಿ ಮೃಗಯು ಮೃಗಯ. ಮೃಗಯ ಅಂದ್ರೇನು? ಬೇಟೆಗ ಮೃಗಯು ಮೃಗಯ, ಮೃಗಯ ಅಂದರೆ ಬೇಟೆ. ಮೃಗಯು ಮೃಗ, ಮೃಗ ಮೃಗಯು ಆಮೇಲೆ ಮೃಗಯ. ಆ ಸಂಗೀತ ಹಿಡಿತಕ್ಕಂಥ ಬೇಟೆ ಬೆಸ್ತ ಬೇಡ, ಹೇಗೆ ತನ್ನ ಸಂಗೀತ ಹಾಕಿಬಿಟ್ಟು ಜಿಂಕೆನ ಹಿಡಿಬೇಕು ಆ ರೀತಿಯಲ್ಲಿ ಅಂತ ತಿಳಿಸಿದೆ. ನೃತ್ಯ ಅದನ್ನೇ ಕಾವ್ಯಾಲಾಪಂಶ ವರ್ಜಯೇತ್ ಅಂತ ಹೇಳ್ತಾರೆ. ಕಾವ್ಯಗಳ ಕಾವ್ಯಾಲಾಪ ಹೋದ್ರೆ ಅದನ್ನು ಬಿಟ್ಟು ಬಿಡಬೇಕು. ಅದು ನಿಧಾನವಾಗಿ ಅವನಿಗೆ ಎಲ್ಲಿಗೆ ಹೋಗಿ ಕೊನೆಗೆ ಏನಾಗ್ಬಿಡುತ್ತೆ, ಬುದ್ಧಿ ಕೆಟ್ಟೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಈ ಕಲಿಯುಗದಲ್ಲಿ ಏನಾಗಬೇಕು? ಇವರು ಸಂಗೀತ ಕಚೇರಿ ಹೋಗಿ ಕೇಳೋದಿಲ್ಲ, ಅದೊಂದು ಮನೆಯಲ್ಲೇ ಬರ ಮಾಡಿಬಿಟ್ಟ. ಕಲಿಯುಗದಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ಕೂತಲ್ಲೇ ಕೆಡ್ಬೋದು ಮನುಷ್ಯ. ಒಂಟಿಯಾಗಿದ್ದರೂ ಕೂಡ ಏನಾಗ್ಬೋದು, ಅನುಮಾನ ಸರಿ ಇರಲಿಕ್ಕೆ ಸಾಧ್ಯತೆ ಇಲ್ಲ. ಅಂಥ ಒಂದು ವ್ಯವಸ್ಥೆ ಬಂದೋಯ್ತು. ನೃತ್ಯವಾದಿತ್ರ ಗೀತಾನಿ ಜುಷನ್ ಗ್ರಾಮ್ಯಾಣಿ ಯೋಷಿತಾಂ ಆಸಾಂ ಕ್ರೀಡನ ಕಾಂಧ ಸ್ಯಾತ್ ಋಷ್ಯ ಶೃಂಗೋ ಮುನಿರ್ ಯಥಾ. ದೃಷ್ಟಾಂತ ಕೊಡ್ತಾರೆ. ಎಂಥ ದೃಷ್ಟಾಂತ? ಗ್ರಾಮ್ಯಗೀತ ಶ್ರವಣೆ ಕಾಹಾದಿರಿತತ್ರ ನೃತ್ಯೇತಿ. ನೃತ್ಯವಾದಿತ್ರ ಗೀತಾನಿ ಜುಷನ್ ಗ್ರಾಮ್ಯಾಣಿ ಯೋಷಿತಾಂ ಆಸಾಂ ಕ್ರೀಡನ ಕಾಂಧ ಸ್ಯಾತ್ ಋಷ್ಯ ಶೃಂಗ ಮುನಿ ಯಥ. ನೃತ್ಯವಾದಿತ್ರ ಗೀತಾನಿ ಜುಷನ್, ನೃತ್ಯ ವಾದ್ಯ ಗೀತ, ನೃತ್ಯ ನರ್ತನ, ವಾದಿತ್ರ ವಾದ್ಯ, ಗೀತ ಹಾಡು. ಅಮ್ಮೂರನ್ನ ಜುಷನ್ ಸೇವೆ ಮಾಡ್ತಕ್ಕಂಥ ವ್ಯಕ್ತಿ ಯಾರದ್ದು? ಯೋಷಿತಾಂ ಗ್ರಾಮ್ಯ ಗ್ರಾಮ್ಯಾಣಿ ಗೀತಾನಿ. ಯೋಷಿತಾಂ ಸ್ತ್ರೀ ಸಂಬಂಧಿಯಾದ ಅಂತ ಒಂದರ್ಥ, ಸ್ತ್ರೀಯರ ಅಂತ ಒಂದರ್ಥ, ಸ್ತ್ರೀ ಸಂಬಂಧಿ ಅಂತ ಇನ್ನೊಂದರ್ಥ. ಸ್ತ್ರೀ ಸಂಬಂಧಿಯಾದ ಗ್ರಾಮ್ಯ ಗೀತಗಳನ್ನು, ನೃತ್ಯಗಳನ್ನು, ವಾದ್ಯಗಳನ್ನು ಕೇಳೋದ್ರಿಂದ ಆಸಾಂ ಅವರ ಕ್ರೀಡನಕ ಅಂಧಸ್ಯ, ಕ್ರೀಡನಕ ಬುದ್ಧಿಯಿಂದಾಗಿ ಅಂಧನಾಗಿಬಿಡ್ತಾನೆ. ಕ್ರೀಡಾ ಸಾಧನವತ್ ಅಂಧ, ಅವರ ಆಟಿಕೆಗಳಂತೆ ಕುರುಡಾಗಿಬಿಡ್ತಾರೆ. ಹೇಗೆ? ಋಷ್ಯಶೃಂಗ ಮುನಿ ಯಥ, ಋಷ್ಯಶೃಂಗ ಮುನಿ ಹೇಗೋ ಹಾಗೆ. ಋಷ್ಯಶೃಂಗ ಮುನಿಗಳದ್ದು ಏನು ಹೇಳಿದ ಪ್ರಸಿದ್ಧಿ ಇತ್ತು ಅವರಿಗೆ, ಅವರು ಬಂದರೆ ಮಳೆ ಬರುತ್ತೆ ಅಂತಿತ್ತು. ಋಷ್ಯಶೃಂಗರು ಬಂದರೆ ಋಷ್ಯಶೃಂಗರು ಬರೋಕ್ಕೆ ಸಾಧ್ಯತೆಯೇ ಇರಲಿಲ್ಲ. ಆ ರೀತಿ ತಂದೆ ಹೇಳಿಬಿಟ್ಟಿದ್ರು, ಎಲ್ಲೂ ಹೋಗಬೇಡ ಅಂತ ಹೇಳ್ಬೇಕು, ಗೊತ್ತಿತ್ತು ಅವರಿಗೆ ಈ ರೀತಿ ಆಗ್ತಾನೆ ಮುಂದೆ ಅಂತೇಳಿ. ಹುಟ್ಟಿದಾಗಲೇ ಗೊತ್ತಿತ್ತಂತೆ, ಎಲ್ಲೂ ಹೋಗಬಾರ್ದು ವ್ಯವಸ್ಥೆ ಮಾಡಿ ಬೇರೆಯವ್ರು ನೋಡೇ ಇರಲಿಲ್ಲ ಅಂತ. ಆ ರೀತಿ ಬೆಳೆಸಿಬಿಟ್ಟಿದ್ರು. ಮನೆಗೆ ಏನಾಯ್ತು? ಎಲ್ಲೋ ಹೋಗಿದ್ರು, ಬರೋರು ಎಲ್ಲೂ ಹೋಗಬೇಡ ಅಂತ ಹೇಳೇ ಹೋಗಿದ್ರು. ಅವಾಗ ಗರ್ರೆಗೆ ಹೋದ್ರೆ ಬರೋದಿಲ್ಲ, ತಂದೆ ಹೇಳಿದ್ದಾರೆ ಅಂತ ಗೊತ್ತಿತ್ತು. ಅದಕ್ಕೇನು ಮಾಡಿದರು, ಇವರು ಕಳಿಸಿದ್ರು, ಸ್ತ್ರೀಯರು ಗುಂಪನ್ನು ಕಳಿಸಿಕೊಟ್ಟ ರಾಜ. ಅವ್ರ ನರ್ತನಾದಿಗಳಿಂದ ಅಟ್ರಾಕ್ಟ್ ಮಾಡಿದರು. ಏನು ಮಾಡಿದೆ? ಕೇಳ್ತಾ ಕೇಳ್ತಾ ಹೋದ, ಊರಿಗೆ ಪ್ರವೇಶ ಮಾಡಿಬಿಟ್ಟು. ಅವತ್ತು ಅಷ್ಟು ಮಳೆ ಬಂತು. ಋಷ್ಯಶೃಂಗದ ಒಳ್ಳೆಯ ಭಾಗ ಎಸ್ಪೆಕ್ಟ್ ಇದೆ ಅದರೊಳಗೆ, ಅದು ಒಳ್ಳೆಯದಾಯಿತು. ಅದು ಆ್ಯಕ್ಚುಲಿ ಯಾರು ಕಳಿಸಿದ್ದು? ದಶರಥ ರಾಜ ಕಳಿಸಿತ್ತು. ದಶರಥ ರಾಜನ ಮಗಳು ಶಾಂತಾ, ಶಾಂತಾ ಅಂತೇಳಿ, ಶಾಂತಾ ಕುಟುಂಬಿ ಅಂತ ಇದೆ ಹೆಸರು. ದಶರಥ ರಾಜರ ಅಳಿಯರ ಋಷ್ಯಶೃಂಗ ಮುನಿಗಳು, ಅವ್ರು ಕಳಿಸಿ ಯಜ್ಞ ಮಾಡಿಸ್ತಾನೆ ಮನೆಗೆ ಪುತ್ರ ಕಾಮೇಷ್ಠಿಯನ್ನು ಮುಂದೆ ರಾಮಾವತಾರವಾಗುತ್ತೆ. ಆ ಋಷ್ಯಶೃಂಗ ಕಳಿಸ್ಬೇಕಾದ್ರೆ ಪ್ರಸಂಗ ಮಾಡಿದ್ದ ಹಾಗೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ಏನು ಆಗಬಾರ್ದಾಕೆ. ಹೌದು, ಮತ್ತೆ ಮತ್ತೆ ರಾಮದೇವ್ರಿಗೆ ಅಕ್ಕ, ಲಕ್ಷ್ಮಣ್ಣಿಗೆ ಅಕ್ಕ ಹಾಕ್ತಾಳೆ, ಮತ್ತೆ ಭರತನಿಗೆ ಅಕ್ಕ ಹಾಕ್ತಾಳೆ, ಎಲ್ಲರಿಗೆ ಹಾಕ್ತಾಳೆ, ಸಂಬಂಧ ಬೆಳೀತಾ ಹೋಗುತ್ತೆ. ಲವಕುಶರಿಗೆ ಅತ್ತೆ ಹಾಕ್ತಾಳೆ. ಬಂದೇ ಇದೆ ರಾಮಾಯಣದಲ್ಲೇ ಬಂದಿರೋದು. ರಾಮಾಯಣ ರಾಮಾಯಣ ಭಾಗವತಗಳು ಏನಾಗ್ತವೆ ಅಂದರೆ, ಸಾಮಾನ್ಯ ರಾಮಾಯಣ ರಾಮಾಯಣ ರಾಮೋತ್ಸವ ಕಾಲಕ್ಕೆ ರಾಮಾಯಣ, ಬೃಹಸ್ಪತಿಗೆ ಭಾಗವತ ಸತ್ತ, ಆದರೆ ಏನಾಗುತ್ತೆ ಅವೆಲ್ಲ ಮುಖ್ಯ ಕಥೆ ಬಿಟ್ಟು ಉಳಿದ್ದೆ ಅದು ಹೇಳೋಕ್ಕಾಗಲ್ಲ. ಶ್ಲೋಕಗಳು ಹೇಳೋದಕ್ಕೂ ಟೈಮ್ ಸಿಗಲ್ಲ. ಅದಕ್ಕೆ ಮುಖ್ಯವಾದ ಕಥೆ ಮಾತು ಹೇಳೋದ್ರಿಂದ ಬಿಸ್ತೋಗುತ್ತೆ. ರಾಮಾಯಣ ಭಾರಿ ದೊಡ್ಡದು, ಬರೀ ಬಾಲಕಾಂಡ ಒಂದೇ 15-20 ದಿವಸದ ಮೇಲೆ ಆಗುತ್ತೆ. ಸುಮ್ಮನೆ ಫಾಸ್ಟಾಗಿ ಹೇಳಿದರು ಕೂಡ ಎಷ್ಟೋ ಉಪಾಖ್ಯಾನಗಳೇ ಇದ್ದಾರೆ. ಒನಪ ಅರಣ್ಯಕಾಂಡದ್ದು ಏಕಾಶ್ ಉಪಾಖ್ಯಾನಗಳು, ಅದರಲ್ಲೆಲ್ಲ ಇವೆಲ್ಲ ಬರುತ್ತೆ, ಡೀಟೇಲ್ಸ್ ಹೇಳಿದ ಬರುತ್ತೆ. ಮತ್ತೆ ಅದೇ ಹೇಳ್ತೇನೆ, ಕೇಳೋ ಪ್ರಸಂಗನೇ ಬರೋದಿಲ್ಲ. ರಾಮಾಯಣಾದಿಗಳೆಲ್ಲ ಒಂದು ರೀತಿ ಇದೆ. ಆ ಕಾಲಕ್ಕಾದ್ರೆ ಅಷ್ಟೇ ಹೇಳಬೇಕಾದ ಅವಶ್ಯಕತೆ ಇರುತ್ತೆ. ಇದೇ ಬಿಟ್ಟು ರಾಮದೇವರು ಪಟ್ಟಾಭಿಷೇಕಗಳೆಲ್ಲ ದುಬ್ಬಳು ಶುರು ಮಾಡ್ತಾರೆ. ಒನಕ್ಕೂ ಅದು ಬರೋ ಸುಂದರಕಾಂಡ ಬರೋ ಇನ್ನೊಬ್ಬರು ಶುರು ಮಾಡ್ತಾರೆ. ಅವನಿಗೆ ಏನಾಗಬೇಕು? ಈಗ ಎಲ್ಲ ಹೇಳಬೇಕಾಗತ್ತೆ, ಹೋಗಿಬಿಡುತ್ತೆ ಅಷ್ಟೆ. ನೃತ್ಯ ವಾದಿತ್ರ ಗೀತಾನಿ ಜುಷನ್ ಗ್ರಾಮ್ಯಾಣಿ ಯೋಷಿತ ಆಸಾಂ ಕ್ರೀಡನ ಕಾಂಧಸ್ಯಾತ್ ಋಷ್ಯಶೃಂಗೋ ಮುನಿರ್ಯಥ ಜಿಹ್ವಯಾಥ ಪ್ರಮಾಥಿನ್ಯಾ ಜನೋ ರಸ ವಿಮೋಹಿತ ಮೃತ್ಯುಂ ಮೃಚ್ಛತಿ ಅತದ್ಬುದ್ಧಿ ಮೀನಸ್ತು ಬಡಿಶೈರ್ಯಥಾ. ಜಿಹ್ವಯಾ ಅಥ ಪ್ರಮಾಥಿನ್ಯಾ ಜನಃ ರಸವಿಮೋಹಿತಃ ಮೃತ್ಯುಂ ರುಚ್ಛತಿ ಅತದ್ಬುದ್ಧಿ ಮೀನಃ ತು ಬಡಿಶೈಹಿ ಯಥಾ ಜಿಹ್ವಯಾ ಅಥ ಪ್ರಮಾಥಿನ್ಯಾ. ಈಗ ನಾ ಜಿಹ್ವಾ ಚಾಪಲ್ಲ ಗೆಲ್ಲಬೇಕು ಅಂಬುದನ್ನು ಹೇಳ್ತಾರೆ. ಪ್ರಮಾಥಿನಿ ಅಂದರೆ ಏನು? ಇಂದ್ರಿಯಾಣಿ ಪ್ರಮಾಥಿನಿ ಪ್ರಮಥನ ಶೀಲಾನಿ ಅಂತ ಹೇಳ್ಕೊಂಡು ಹೋಗಿಬಿಡುತ್ತದೆ. ಜಿಹ್ವಾ ಚಾಪಲ್ಲಿ ಬೇಡ ಅಂದಿರುತ್ತೆ, ತೋರಿಸಿದ ತಕ್ಷಣ ಸ್ವಲ್ಪ ಕೊಡಿ ಅಂತ ತಕ್ಷಣ ಮತ್ತೆ ಮತ್ತಷ್ಟ ಕೊಡಿ ಅಂತ ಬೇಡ ಬೇಡ ಅಂತ ಹಠ ಹಿಡಿದವನು ಆಮೇಲೆ ಎಳಿಸೋದು ಎಬ್ಸೋದು ಕಷ್ಟ ಆಗಿಬಿಡುತ್ತೆ, ಆ ಥರ ಕೂತ್ಬಿಡ್ತಾನೆ. ಯಾಕೆ? ಪ್ರಮಾಥಿನಿ ಹೇಳ್ಕೊಂಡು ಹೋಗುತ್ತೆ ಅಂತ ಅರ್ಥ. ಜನಃ ರಸವಿಮೋಹಿತ, ರಸ ಅಂದ ರುಚಿ, ರಸದಿಂದ ಮೋಹಿತನಾಗಿಬಿಟ್ಟು ಏನು ಮಾಡ್ತಾನೆ ಜನಃ ಮನುಷ್ಯ? ಮೃತ್ಯು ಮೃಚ್ಛತಿ, ಕೊನೆ ಸತ್ತೆ ಹೋಗ್ತಾನೆ. ಎಷ್ಟೋ ಜನಗಳ ಸಾವಿಗೆ ಕಾರಣ ಆಗೋದೇನೋ, ತಿಂದು ತಿನ್ನಬಾರ ತಿಂದು ಹೋಗಿಬಿಡ್ತಾರೆ. ಇವನ ನಿಧಾನ ಮೃತ್ಯುತಿ ಅಂದರೆ ಉದ್ಗತವು ಪ್ರಾಪ್ನೋತಿ ಅಂತ ಅರ್ಥ. ಮೃತ್ಯು ಬುದ್ಧಿ ಅತದ್ಬುದ್ಧಿ ಮೀನಸ್ತು ವರಿಸೇರ್ಯಥ, ಮೃತ್ಯು ಅತದ್ಬುದ್ಧಿ, ತದ್ಬುದ್ಧಿ ಆಗೋದಿಲ್ಲ, ಅತದ್ಬುದ್ಧಿ ಆಗಿಬಿಡ್ತಾನೆ. ಹೇಗೆ? ಮೀನಸ್ತು ಬಡಿಸೇರ್ಯಥ, ಮೀನಿಂದ ಕರಿತ ಪಾಠ ಇದು. ಮೀನು ಬಡಿಸ ಅಂದರೆ ಗಾಳ, ಗಾಳಕ್ಕೆ ಮೀನು ಸಿಗುತ್ತೆ, ಇಲ್ಲದ್ರೆ ಸಿಗೋದಿಲ್ಲ ಮೀನದು. ಎಷ್ಟು ಕೈ ಹಾಕಿದ್ರೆ ಸಿಗೋದಿಲ್ಲ, ಏನು ಮಾಡಿದ್ರು ಫಾಸ್ಟ್ ಫಾಸ್ಟ್ ತಪ್ಸ್ಕೊಂಡ್ಬಿಡುತ್ತೆ. ಇಷ್ಟಿಷ್ಟು ನೂರಾರು ಸಾವಿರಾರು ಮೀನು ಇರುತ್ತೆ, ಕೈಯಲ್ಲಿ ಒಂದು ಸಿಗೋದಿಲ್ಲ, ಕೊನೆಗೆ ಅದರೊಳಗೆ ಒಂದೊಂದು ಸಿಗೋದಿಲ್ಲ, ಅಷ್ಟು ಫಾಸ್ಟಾಗಿ ಎಸ್ಕೇಪ್ ಆಗುತ್ತೆ. ಆದರೆ ಅದೇ ಗಾಳ ಇದ್ದರೆ ಅವಾಗ ಸಿಕ್ಕ ಬಂದು ಸಿಕ್ಕಾಕೊಂಡ್ಬಿಡುತ್ತೆ. ಗಾಳ ಯಾತಕ್ಕೆ ಬಂತದೋ? ಗಾಳದಾಸಿಗೆ ಮೀನು ಸಿಕ್ಕೊಂಡಂತೆ ಅಂತ ಹೇಳ್ತಾರೆ. ಇರೋ ಒಂದು ಹುಳ ಇಟ್ಟಿರ್ತಾರೆ, ತಿನ್ನಕ್ಕೆ ಅಂತ ಬರುತ್ತೆ, ಅದು ಸಿಕ್ಕಾಗ್ಬಿಡುತ್ತೆ ಬಾಯಿ ಅದ್ರದ್ದು ಮುಗಿದು ಹೇಳ್ಕೊಂಡ್ಬಿಡುತ್ತೆ. ಅದಕ್ಕೆ ಜಿಹ್ವಾ ಚಾಪಲ್ಯದಿಂದ ಮೀನು ವಶಿ ಆಯಿತು. ಅದೇ ರೀತಿ ಜಿಹ್ವಾ ಚಾಪಲ್ಯದ ಮನುಷ್ಯ ಅಲ್ಲಿ ಮೀನು ಸಿಕ್ಕಾಕೊಂಡು ಮೀನು ಹಿಡಿದು ಏನು ಮಾಡ್ತಾರೆ? ಸಾಕ್ತಾರ? ಏನು ಮಾಡ್ತಾರೆ? ಅದನ್ನು ಕೊಂದು ಹಾಕ್ತಾರೆ, ಮುಂದೆ ಮೃತ್ಯು ಬರುತ್ತೆ, ಸಾವು ಬರುತ್ತೆ. ಸೊ ಜಿಹ್ವಾ ಚಾಪಲ್ಯ ಇದ್ದವರು ಸತ್ತು ಹೋಗ್ತಾನೆ. ಕಲಿಯುಗದಲ್ಲಿ ಯಾತಕ್ಕೆ ಆಯುಷ್ಯ ಕಡಿಮೆ ಅಂದರೆ ಅದನ್ನು ಕಾರಣ ಲಕ್ಷ ವರ್ಷ ಸಾವಿರ ವರ್ಷ ಎಲ್ಲ ಹೋಗಿಬಿಟ್ಟು ಯಾತಕ್ಕೆ ಯಾವಾಗ ಬೇಕಾ ಸಾಯ್ತಾನೆ ಅಂದರೆ ಜಿಹ್ವಾ ಚಾಪಲ್ಯಕ್ಕೆ ಇದೇ ಇಲ್ಲ, ಎಲ್ಲ ಕಡೆ ಅದೇ ತಿಂದಿದ್ದಂತೆಯೇ ಇದು. ಮನೆಯಲ್ಲಿ ಬಿಟ್ಟು ಎಲ್ಲ ಕಡೆ ತಿನ್ನೋ ಅವಕಾಶ ಇರೋ ಜಾಗ ಇದು, ಮನೆಗಳಲ್ಲಿ ಮಾತ್ರ ಅವಕಾಶ ಕಡಿಮೆ ಅಷ್ಟೇ, ಬೇರೆ ಕಡೆಯೇ ಜಾಸ್ತಿ. ಅದರಿಂದ ಏನಾಗುತ್ತೆ ಅಲ್ಲಿಗೆ ಎಲ್ಲ ರೀತಿಯಲ್ಲಿ ಮಾರಾಟಕ್ಕೆ ಕೊಡೋರಲ್ಲ, ಯಾರು ಕೊಡೋನು ಆರೋಗ್ಯಕ್ಕೋಸ್ಕರ ಕೊಡೋದಿಲ್ಲ, ವ್ಯಾಪಾರಕ್ಕೋಸ್ಕರ ಕೊಡ್ತಾರೆ, ಕೆಟ್ಟ ಹೋಗ್ತಾರೆ. ಇಂದ್ರಿಯಾಣಿ ಜಯಂತ್ಯಾಶು ನಿರಾಹಾರಾಹ ಮನೀಷಿಣಃ ವರ್ಜಯಿತ್ವಾ ಸುರಸನಾಂ ಅಸೌ ರಸೇತು ವರ್ಧತೆ. ಇಂದ್ರಿಯಾಣಿ ಜಯಂತಿ ಆಶು ನಿರಾಹಾರಾಹ ಮನೀಷಿಣಃ ವರ್ಜಯಿತ್ವಾ ತು ರಸನಾಂ ಅಸೌ ರಸೇಹಿ ವರ್ಧತೆ. ರಸನಂ ಅಂತಿದ್ದು ರಸನ ಅಂತ ಆಚಾರ್ಯ ಕೊಟ್ಟು ಉಲ್ಲೇಖ ಪಾಠ ರಸನ ಅಂತ ಭಾಳ ಸತ್ತು ಉಲ್ಲೇಖ ಮಾಡ್ತಾರೆ ಶ್ಲೋಕನ ಆಚಾರ್ಯ ಗೀತಾ ಭಾಷ್ಯದಲ್ಲಿ ಉಲ್ಲೇಖ ಮಾಡ್ತಾರೆ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜ್ಯಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ ಇತಿ ಭಾಗವತೆ ಇತಿ ವಾಕ್ಯ ಕೋಟ್ ಮಾಡ್ತಾರೆ. ಯಾವುದನ್ನ? ಇಂದ್ರಿಯಾಣಿ ಜಯಂತ್ಯಾಶು ನಿರಾಹಾರ ಮನೀಷಿಣಃ ವರ್ಜಯಿತ್ವಾ ತು ರಸನ ಅಸೌ ರಸ್ಯೇಹಿ ವರ್ಧತೆ. ಅಲ್ಲಿ ಭಾಗವದ್ಗೀತಾ ವಾಕ್ಯಕ್ಕೆ ಸ್ಪಷ್ಟೀಕರಣ ಏನಿದೆ? ಎರಡು ಮಾಡಬೇಕು ಮನುಷ್ಯ, ಏನು ನಿರಾಹಾರ ಮಾಡಲೇಬೇಕು ಅಂತ ಹೇಳಿಬಿಟ್ಟು. ನಿರಾಹಾರ ಮಾಡಿದರೆ ಸದ್ಗತಿ ಆಗುತ್ತಾ ಅಂತ ಕೇಳಿದರೆ, ನಿರಾಹಾರ ಅಷ್ಟೇ ಮಾಡಿದರೆ ಆಗೋದಿಲ್ಲ ಅಂಥೇಳಿ ಇದು ಎಲ್ಲರೂ ಉಪವಾಸ ಮಾಡ್ಕೊಂಡು ಇದು ಬಿಡ್ಬೋದಾಗಿತ್ತು. ನಿರಾಹಾರದಿಂದ ಒಂದು ಪಾರ್ಟ್ ಸಲುವಾಗ ಒಂದು ಪಾರ್ಟ್ ಸಲುವಾಗತ್ತೆ, ಇನ್ನೊಂದು ಪಾರ್ಟ್ ಹಾಗೆ ಉಳ್ಕೊಳ್ಳುತ್ತೆ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನ, ಅಲ್ಲಿ ವಿಷಯ ಭೋಗ ಶಕ್ತಿ ಹೋಗಿಬಿಡುತ್ತೆ. ಉಪವಾಸ ಮಾಡೋದ್ರಿಂದ ಏನಾಗುತ್ತೆ ಅವನಿಗೆ? ಭೋಗ ಶಕ್ತಿ ಹೋಗಿಬಿಡುತ್ತೆ, ಅದು ಆಸಕ್ತಿ ಹೋಗೋದಿಲ್ಲ, ಅದು ಇಂಪಾರ್ಟೆಂಟ್. ಅದಕ್ಕೆ ರಸವರ್ಜ್ಯಂ, ರಸ ಅಂದರೆ ಆಸಕ್ತಿ, ಆಸಕ್ತಿ ಹೋಗೋದಿಲ್ಲ, ಅವನೇನು ಉಳಿಯುತ್ತೆ? ಶಕ್ತಿ ಮಾತ್ರ ಹೋಗಿಬಿಡುತ್ತೆ. ಸೊ ಶಕ್ತಿ ಹೋಗ್ಲಿಕ್ಕೆ ಏನು ಮಾಡಬೇಕು? ಉಪವಾಸ ಮಾಡಬೇಕು. ಆಸಕ್ತಿ ಹೋಗ್ಲಿಕ್ಕೆ ಏನು ಮಾಡಬೇಕು? ಪರಂ ದೃಷ್ಟ ನಿವರ್ತ, ದೇವ್ರನ್ನ ಕಾಣಬೇಕು. ಅಪರೋಕ್ಷ ಜ್ಞಾನ ಆದಮೇಲೆ ಏನಾಗುತ್ತೆ? ಅಲ್ಲಿಗೆ ಪೂರ್ತಿ ಹೋಗುತ್ತೆ. ಅಪರೋಕ್ಷ ಏನು ಆಗಿಲ್ಲ ಅಂದರೆ ಏನು ಮಾಡಬೇಕಾಗ? ಶಾಸ್ತ್ರದಲ್ಲಿ ಕಾಣಬೇಕು ಫಸ್ಟ್, ಅಧ್ಯಯನಾದಿಗಳನ್ನು ಮಾಡಬೇಕು. ಅವಾಗ ಒಂದು ಪಾರ್ಟ್ ಕಡಿಮೆ ಆಯಿತು, ದೇವರು ಕಂಡ ಪೂರ್ತಿ ಕಡಿಮೆ. ಅದು ಮಹಾಭಾಗವತದ ಮಹಾಭಗವದ್ಗೀತಾ ಅರ್ಥ. ಅದನ್ನು ಕೋಟ್ ಮಾಡ ಕ್ಲಿಯರ್ ಮಾಡೋದಕ್ಕೆ ಈ ಶ್ಲೋಕ ಕೋಟ್ ಮಾಡ್ತಾರೆ. ಮನೀಷಿಣಃ ಬುದ್ಧಿವಂತರಾದವರು ನಿರಾಹಾರಾಹ ನಿರಾಹಾರರಾಗಿದ್ದರೆ ಇಂದ್ರಿಯಾಣಿ ಆಶು ಜಯಂತಿ, ಇಂದ್ರಿಯಗಳನ್ನು ಜಗ್ನಾಗಿ ಮಾಡಿಬಿಡ್ತಾರೆ. ಏಕಾದಶಾದಿ ಉಪವಾಸಗಳು ಯಾತಕ್ಕೆ ಬಂತು ಅಂದರೆ ಇಂದ್ರಿಯ ನಿಗ್ರಹದ ಉಪಾಯಗಳವೆಲ್ಲ, ಇಂದ್ರಿಯ ನಿಗ್ರಹದ ಉಪಾಯಗಳು ಅಂತ ಹೇಳಿದ್ದಾರೆ. ಆದರೆ ಬರೀ ಉಪವಾಸದಿಂದ ಅದು ಎಲ್ಲ ಸಾಧ್ಯ ಇಲ್ಲ. ಯಾತಕ್ಕೆ? ಎಕ್ಸೆಪ್ಟ್ ರಸನ. ನಾಳೆಗೆ ಹಂಗೆ ಜಿಹ್ವಾ ಚಾಪಲ್ಯ ಗೆಲ್ಲೋದಕ್ಕಾಗೋದಿಲ್ಲ, ಅದೊಂದೇ ಉಳ್ಕೊಳ್ಳೋದು ಕೊನೆಗೆ. ಜಿಹ್ವಾ ಚಾಪಲ್ಯ ಒಂದೇ ಉಳ್ಕೊಂಡ್ಬಿಡುತ್ತೆ, ಅದನ್ನ ಗೆಲ್ಲಬೇಕು. ಅಸೌ ರಸ್ಯೇಹಿ ವರ್ಧತೆ, ಅದು ಇನ್ನೂ ಜಾಸ್ತಿ ಆಗುತ್ತೆ. ಜಿಹ್ವಾ ಚಾಪಲ್ಯ ಉಳಿದ ದಿವಸಕ್ಕಿಂತ ಹಸಿವು ಬೇಗ ಆಗುತ್ತೆ. ಅಚ್ಚ ಯಾತಕ್ಕೆ ಅಂತ ಕೇಳಿದರೆ ಜಿಹ್ವಾ ಚಾಪಲ್ಯ ಶುರುವಾಗಿರುತ್ತೆ. ಅಂದರೆ ಆಸಕ್ತಿ ಕಡಿಮೆ ಆಗೋದಿಲ್ಲಲ್ಲ, ಆಸಕ್ತಿ ಜಾಸ್ತಿ ಆಗಿಬಿಡುತ್ತೆ. ಇದು ವಿಶೇಷ. ತಾವತ್ ಜಿತೇಂದ್ರಿಯೋ ನ ಸ್ಯಾತ್ ವಿಜಿತಾನೇಂದ್ರಿಯ ಪುಮಾನ್ ನಜಯೇತ್ ರಸನಂ ಯಾವತ್ ಜಿತಂ ಸರ್ವಂ ಜಿತೇ ರಸೇ. ರಸ ಅಂದರೆ ಕೇಳ ರಾಗ ಆಸೆ ಅಂತ ಅರ್ಥ. ಹಾಗೆ ಆಸೆ ಅಂದರೆ ಆಸಕ್ತಿ, ಆಸಕ್ತಿ ಹೋಗೋದಿಲ್ಲ, ಅದು ಜಾಸ್ತಿ ಆಗತ್ತೆ. ಅದಕ್ಕೆ ಟೆಸ್ಟ್ ಹೇಳಿಬಿಡ್ತಾರೆ, ಜಿತೇಂದ್ರಿಯ ಅಂತ ಹೇಗೆ ಹೇಳಬೇಕು ಅಂತ ಪ್ರಶ್ನೆ ಆಯಿತು. ಐದು ಇಂದ್ರಿಯಗಳು, ಕರ್ಮೇಂದ್ರಿಯನ್ನು ಗೆಲ್ಲಬೇಕಾದ್ರೆ ಜ್ಞಾನೇಂದ್ರಿಯ ಸರಿ ಇರಬೇಕು. ಹತ್ತು ಇಂದ್ರಿಯಗಳೇ ಇದೆ, ಈಗ ಒಂಬತ್ತನ್ನು ಗೆದ್ದ ಅಂತ ತಿಳ್ಕೊಬೋಣ. ಒಂದು ಗೆದ್ದಿಲ್ಲ, ಯಾವುದನ್ನ? ರಸನ ಗೆದ್ದಿಲ್ಲ. ಅವ ಏನಂತ ಕರಿಬೇಕಂತ ಅವನನ್ನ? ಇಂದ್ರಿಯ ಜಿತೇಂದ್ರಿಯ ಅಂತ ಕರಿಬೇಕಂತ. ಒಂದು ಇಂದ್ರಿಯದಲ್ಲಿ ಹೋದಲ್ಲ ಅವನು, ಅವನು 10% ಸೋತವನಲ್ಲ, 8 ಸೋತವನ ಅವನು 100% ಸೋತಾಗಲೆಕ್ಕ. ತಾವತ್ ಜಿತೇಂದ್ರಿಯೋ ನಶ್ಯಾತ್ ವಿಜಿತ ಅನ್ನೇಂದ್ರಿಯ ಪುಮಾನ್, ಅನ್ಯ ವಿಜಿತಾನೇಂದ್ರಿಯ, ವಿಜಿತವಾದ ಅನ್ಯ ಇಂದ್ರಿಯಗಳನ್ನು ಹೊಂದಿದಂತಹ ಮನುಷ್ಯ, ಬೇರೆ ಎಲ್ಲ ಇಂದ್ರಿಯಗಳನ್ನು ಗೆದ್ದವನು. ಅದೇನು ಬರೀ ಗೆದ್ದ ಅವನಲ್ಲ, ಭಾರಿ ಗೆದ್ದವನು. ಮತ್ತೆ ವಿಜಿತ ವಿಶೇಷೇಣ ಜಿತ, ಅನ್ನೇಂದ್ರಿಯನಾಗಿದ್ದ ವ್ಯಕ್ತಿ ಕೂಡ ಜಿತೇಂದ್ರಿಯ ನಶ್ಯ, ಜಿತೇಂದ್ರಿಯ ಅಂತ ಕರೆಸೋದಿಲ್ಲ. ಯಾತಕ್ಕೆ ಯಾವತ್ ಜಿತಂ ರಸನಂ ನಜಯೇತ್, ಯಾವತ್ ರಸನಂ ಜಯೇತ್, ಎಲ್ಲಿವರೆಗೂ ಜಿಹ್ವಾಚಾಪ ಎಲ್ಲ ಗೆದ್ದಿಲ್ಲ ಅಲ್ಲಿವರೆಗೂ ಕೂಡ ಅವನು ಜಿತೇಂದ್ರಿಯನಲ್ಲ. ಯಾವತ್ ಜಿತಂ ಸರ್ವಂ ಜಿತಂ ಜಿತಂ ಸರ್ವಂ ಜಿತೇ ರಸೆ, ಜಿತಂ ಸರ್ವಂ ಜಿತೇ ರಸೆ. ಜಿಹ್ವಾಚಾಪಲ್ಲ ಗೆದ್ರೆ ನಿಜವಾಗ್ಲೂ ಏನಂತವನು ಜಿತೇಂದ್ರಿಯ ಅಂತಾನೆ ಅದನ್ನ ಅರ್ಥ ಮಾಡಿಕೊಂಡೆ. ಜಿತಂ ಸರ್ವಂ ಜಿತೇ ರಸೆ, ಜಿತೇ ರಸೆ ಅಂದ್ರೆ ರಸನೆ, ರಸೋ ರಾಗ. ಯಾರು ಜಿಹ್ವಾಚಾಪನ್ನು ಗೆದ್ದಿರ್ತಾರೋ, ಎಲ್ಲ ಚಾಪಲ್ಯವನ್ನು ಗೆದ್ದ ಜಿತೇಂದ್ರಿಯ ರಾತ್ರಿಯಿಂದಾಗಿನೆ ಅದನ್ನ ಗೆಲ್ಲದಕ್ಕೆ ಆದ್ಯತೆ ಕೊಡಬೇಕು ಅಂತ ಹೇಳಿದ. ತಾವತ್ ಜಿತೇಂದ್ರಿಯೋ ನಸ್ಯಾತ್ ವಿಜಿತ ಅನ್ನೇಂದ್ರಿಯ ಪುಮಾನ್ ನಜೇ ದರ್ಶನಂ ಯಾವತ್ ಜಿತಂ ಸರ್ವಂ ಜಿತೇ ರಸೆ. ಪಿಂಗಲಾನಾಮವೇಶ್ಯಾಸೀತ್ ವಿದೇಹ ನಗರೇ ಪುರಾ ತಸ್ಯಾ ಮೇ ಶಿಕ್ಷಿತಂ ಕಿಂಚಿತ್ ನಿಬೋಧ ನೃಪಸತ್ತಮ. ಆಮೇಲೆ ಪಿಂಗಲ ವೇಶ್ಯೆಯಾಗಿದ್ದ ಕಲಿತೆ ಅಂತ ಹೇಳಿದರು, ಮೀನಾಯಿತು. ಆಮೇಲೆ ವೇಶ್ಯೆಯಿಂದ ಕಲಿತ ಪಾಠ ಏನು ಅಂದರೆ, ಪಿಂಗಲಾನಾಮ ವೇಶ್ಯಾಸೀತ್, ಪಿಂಗಲ ಅಂತ ಒಬ್ಬ ವೇಶ್ಯ ಇದ್ಲು. ಎಲ್ಲಿ ವಿದೇಹನಗರೇ ಪುರ, ವಿದೇಹನಗರ ಜನಕರಾಜನ ಊರು ವಿದೇಹ ಪಟ್ಟಣ, ಅದಕ್ಕೆ ವೈದೇಹಿ ಅಂತ ಜಾನಕಿ ದೇವಿ ಹೆಸರು. ಪುರ ಹಿದ್ದಿರ ಕಥೆ ಇದು. ಪಿಂಗಲ ಎಂಬ ವೇಶ್ಯೆ ವಿದೇಹನಗರದಲ್ಲಿ ಇತ್ತು. ಸಶ್ಯಾಮೇ ಶಿಕ್ಷಿತಂ ಕಿಂಚಿತ್ ನಿಬೋಧ ನೃಪಸತ್ತಮ, ಅವಳಿಂದ ಕರೆತ ಪಾಠ ಒಂದಿದೆ ಅದನ್ನು ಕೇಳು ನೃಪಸತ್ತಮ ಎದುರಾಜ ಅಂತ ಹೇಳ್ತಿದ್ದ. ಸಶ್ಯಾ ಸಕಾಶಾತ್ ಮೇ ಶಿಕ್ಷಿತಂ, ಅವಳಿಂದ ನಾನು ಕಲಿತದ್ದು ಒಂದು ತತ್ವ ಇದೆ ಅದನ್ನು ಹೇಳ್ತೇನೆ ಕೇಳು ಅಂತ ಹೇಳಿ. ಸಾ ಸ್ವೈರಿಣೀ ಏಕದಾ ಕಾಂತಂ ಸಂಕೇತ ಉಪನೇಷ್ಯತಿ ಅಭೂತ್ ಕಾಲೇ ಗೃಹದ್ವಾರಿ ಬಿಭ್ರತಿ ರೂಪಮುತ್ತಮಂ. ಅವಳು ವೇಶ್ಯೆ ಹೇಳಿ ಕೇಳಿ, ಸಾ ಸ್ವೈರಿಣಿ, ಅವಳು ಸ್ವೈರಿಣಿ ಸ್ವೇಚ್ಛಾವರ್ತಿನಿ. ಏಕದಾ ಒಮ್ಮೆ ಕಾಂತಂ ಸಂಕೇತೆ ಉಪನೇಷ್ಯತಿ, ಕಾಂತಂ ಒಬ್ಬ ಕಾಂತನನ್ನ ವಿಟನನ್ನ ಸಂಕೇತೆ ಅಂದರೆ ಸಂಕೇತ ಸ್ಥಳ, ಇಂತಲ್ಲಿ ಬರಬೇಕು ಅಂತ ಮಾತಾಡಿಕೊಟ್ಟಿರ್ತಾರೆ ಸ್ಥಳಕ್ಕೆ ಸಂಕೇತ ಸ್ಥಾನ ಅಂತ ಕರೀತಾರೆ. ಸಂಕೇತ ಸ್ಥಾನದಲ್ಲಿ ಉಪನಿಷ್ಯತಿ ಕಾಯ್ತಾ ಕೂತಿತ್ತು. ಅಭೂತ್ ಕಾಲೇ ಗೃಹದ್ವಾರಿ ಬಿಭ್ರತಿ ರೂಪವತ್ತಮಂ, ಕಾಲ ಹಾಗೆ ಹಾಗೆ ಗೃಹದ್ವಾರಿ ಮನೆಯ ಬಾಗಿಲಲ್ಲಿ ಗೃಹದ್ವಾರಿ ಅಭೂತ್ ರೂಪ ಮನುತ್ತಮಂ ಬಿಭ್ರತಿ, ಭಾರಿ ಸುಂದರಿಯವಳು. ಆ ರೀತಿ ವಿಟಪುರುಷನನ್ನು ಕಾಯ್ಕೊಂಡು ಕಾಲ ಕಳೀತಾ ಇದ್ಲು. ಮಾರ್ಗ ಆಗಚ್ಛತೋ ವೀಕ್ಷ ಪುರುಷಾನ್ ಪುರುಷರ್ಷಭ ತಾನ್ ಶುಲ್ಕದಾನ್ ವಿತ್ತವತಃ ಕಾಂತಾನ್ ಮೇನೆ ಅರ್ಥ ಕಾಮುಕ. ಸ್ವಲ್ಪ ದಿವಸ ಹಾಗೆ ಕಳೆದೋಯ್ತು, ಬಾಗಿಲು ಮನೆ ಬಾಗಿಲಲ್ಲಿ ಕಾಯ್ತಾ ಇದ್ಲು ಅಂತ ಹೇಳ್ತಾರಲ್ಲ ಹಾಗೆ. ಮಾರ್ಗೇ ಆಗಚ್ಛತಃ ವೀಕ್ಷ, ದಾರಿಯಲ್ಲಿ ಬರ್ತಕ್ಕಂಥ ಜನಗಳನ್ನು ನೋಡಿಬಿಟ್ಟು, ಪುರುಷಾನ್ ಪುರುಷರನ್ನು ನೋಡಿ, ಏ ಪುರುಷರ್ಷಭ ತಾನ್ ಶುಲ್ಕದಾನ್ ವಿತ್ತವತಃ ಕಾಂತಾನ್, ಶುಲ್ಕದಾನ್ ಅವ್ರ ಹಣಕಾಸು ಕೊಡೋರು, ಅದಕ್ಕೆ ವಿತ್ತವತಃ ಕಾಂತಾನ್, ವಿತ್ತವತಃ ಕಾಂತಾನ್ ಮೇನೆ, ಯಾರು ಹಣ ಕೊಡ್ತಾರೆ ಅವ್ರನ್ನೇ ತನ್ನ ಪತಿ ಅಂತ ಭಾವಿಸಿಬಿಟ್ಟು ಇದ್ದು ಬಿಡ್ತಾ ಇದ್ಲು. ಅರ್ಥ ಕಾಮುಕ, ಅವ್ರು ಹಣ ಕೊಡ್ತಿದ್ರಲ್ಲ ಹಣದ ಮೇಲಿನ ಆಸೆಯಿಂದಾಗಿ ಅವಳೇನು ಮಾಡಿದ್ಲು, ಅದೇ ವೃತ್ತಿಯಲ್ಲಿ ಕಾಲ ಕಳೀತಾ ಇದ್ದಾಳೆ. ಮಾರ್ಗೇ ಆಗಚ್ಛತಃ ವೀಕ್ಷ ಪುರುಷಾನ್ ಪುರುಷರ್ಷಭ ತಾನ್ ಶುಲ್ಕದಾನ್ ವಿತ್ತವತಃ ಕಾಂತಾನ್ ಮೇನೆ ಅರ್ಥ ಕಾಮುಕ. ಪಿಂಗಲಾಯ ವೈರಾಗ್ಯಂ ಉಪಶಿಕ್ಷಿತಮಿತಿ ವಕ್ತುಂ ಉಪಕ್ರಮತೆ ಪಿಂಗಲಿ. ಸಾ ಏಕದಾ ಸಂಕೇತ ವಿತ್ತ ಸಮಯೇ ಕಾಂತಂ ಉಪನೇಷ್ಯತಿ ಆತ್ಮಸಮೀಪಂ ಪ್ರಾಪಯಂತಿ ಗೃಹದ್ವಾರಿ ಅಭೂದಿತ್ಯನ್ವಯ. ಸಂಕೇತ ವಿತ್ತ ಸಮಯೇ ಕಾಂತಂ ಉಪನೇಷ್ಯತಿ, ಕಾಂತನನ್ನು ಆಕರ್ಷಣೆ ಮಾಡಬೇಕು ಅಂಥೇಳಿ ಮನೆ ಬಾಗಿಲಿಗೆ ಕಾಯ್ತಾ ಕೊಡ್ತಿದ್ಲು. ಮಾರ್ಗಿ ಆಗಚ್ಛತ ಪುರುಷಾನ್ ವೀಕ್ಷ ತಾನ್ ಪುರುಷಾನ್ ವಿತ್ತವತಃ ಶುಲ್ಕದಾನ್ ಕಾಂತಾನ್ ಮೇನೆ ಅಸ್ಮಾದನ್ಯೋ ಭೂರಿದೋ ಬಹುದ್ರವ್ಯಪ್ರದಾಶ್ಚಾದಿತಿ ಮತ್ವ. ಪ್ರತಿಯೊಬ್ಬರು ಇವನು ಅವನಿಗಿಂತ ಹೆಚ್ಚು ಹಣ ಕೊಡಬಹುದು, ಇವನು ಹೆಚ್ಚು ಕೊಡಬಹುದು ಅಂತ ಕಾಯ್ತಾ ಕಾಯ್ತಾ ದಿವನ ಪೂರ್ತಿ ಹಾಗೆ ಕಳ್ಕೊಂಡು ಹೋದ್ಲು. ಆಗತೇಷು ಅಪಯಾತೇಷು ಸಾ ಸಂಕೇತೋಪಜೀವಿನಿ ಅಥಾನ್ಯೋ ವಿತ್ತವಾನ್ ಕೋಪಿ ಮಾಮುಪೇಷ್ಯತಿ ಭೂರಿದ. ಆಗತೇಷು ಅಪಯಾತೇಷು ಸಾ ಸಂಕೇತೋಪಜೀವಿನಿ, ಆಗತೇಷು ಬಂದರು, ಅಪಯಾತ ಹೊರಟರು, ಬರೋದು ಹೋಗೋದು ನಡೆದೋಯ್ತು. ಸಾ ಸಂಕೇತೋಪಜೀವಿನಿ, ಸಂಕೇತ ಅಂದ್ರೇನು, ಮಾತಾಡಿಕೊಂಡಷ್ಟು ಕರಾರು ಕೊಡು, ಸಂಕೇತ ಸ್ಥಾನ ಒಂದು, ಸಂಕೇತ ವಿತ್ತ ಒಂದು, ಇಷ್ಟು ಹಣ ಅಂತ ಮಾತಾಡಿಕೊಳ್ಳೋದು ಕಾಲ ಕಡೆಯೋದು. ಅಥಾನ್ಯೋ ವಿತ್ತವಾನ್ ಕೋಪಿ, ಆ ರೀತಿ ಬಂದ ಯಾರ ಜೊತೆಗಳು ಸಂಸಾರ ಮಾಡಲೇ ಇಲ್ಲ, ಯಾತಕ್ಕೆ ಒಂದು ಆಸೆ ಇತ್ತವಳು. ಅಥಾನ್ಯೋ ವಿತ್ತವಾನ್ ಕೋಪಿ ಮಾಮುಪೇಷ್ಯತಿ ಭೂರಿದಹ, ಇನ್ನೂ ಭಾರಿ ದುಡ್ಡು ಕೊಡೋದು ಬರ್ಬೋದು ಅಂತ ಕಾಯ್ತಾನೆ ಇದ್ಲಂತವಳು. ಇವನಿಷ್ಟು ಕೊಟ್ಟ ಇನ್ನೊಬ್ಬ ಜಾಸ್ತಿ ಕೊಡ್ಬೋದು ಅಂತ ಆಸೆಗೆ ಒಳಗಾಗಿಬಿಟ್ಲು. ಯಾಕಂದ್ರೆ ಯಾವ ಒಬ್ಬನ ಜೊತೆಗಳು ಏನ್ ಮಾಡಲಿಲ್ಲ ಅವಳು, ಸಂಸಾರ ಮಾಡಲೇ ಇಲ್ಲ. ಅಥಾನ್ಯೋ ವಿತ್ತವಾನ್ ಕೋಪಿ ಮಾಮುಪೇಶ್ಯತಿ ಭೂರಿದಹ ಭೂರಿ ತದಾತೀತಿ ಭೂರಿದ ಭೂರಿ ಭೋಜನ ಅಂತಾರಲ್ಲ ಹಾಗೆ ಬಹಳಷ್ಟು ಕೊಡ್ತಾನೆ ಅಂತ ಕಾದಾಗ ಹಾಗೆ ಮುಂದೆ ಹೋಗ್ತಾ ಬಂದು. ಏವಂ ದುರಾಶಯಾಧ್ವಸ್ತ ನಿದ್ರಾ ದ್ವಾರಿ ಅವಲಂಬಿನಿ ನಿರ್ಗಚ್ಛಂತಿ ಪ್ರವಿಶಂತಿ ನಿಶೀಥಂ ಪ್ರತ್ಯಪದ್ಯತ. ವಿತ್ತಾಶಯ ವಿತ್ತಾತಿತೃಷ್ಣಯ ಚಿಂತಾಯ ಚೇತನ ಹೇತಿ ಶಸ್ತ್ರ ಯಥಾ ಗೀತಂ ತಥಾ ಮಮ ಸಕಾಶಾ ಶೃಣು ಶ್ರೋತವ್ಯತ್ವೇ ಹೇತು ಮಾಹಾ. ಇನ್ನು ಮುಂದೆ ಹೋಗ್ತಾರೆ. ಏವಂ ದುರಾಶಯಧ್ವಸ್ತ ನಿದ್ರಾ, ಈಗ ದುರಾಶೆಯಿಂದಾಗಿ ನಿದ್ರಾದಿಗಳನ್ನು ಕಳ್ಕೊಂಡು ದ್ವಾರಿ ಅವಲಂಬಿನಿ ಬಾಗಿಲಲ್ಲೇ ಕಾಯ್ತಾ ಕಾಯ್ತಾ ನಿರ್ಗಚ್ಛಂತಿ ಪ್ರವಿಶತಿ ನಿಶೀಥಂ ಪ್ರತ್ಯಪದ್ಯತ. ನಿರ್ಗಚ್ಛಂತಿ ಪ್ರವಿಶತಿ, ಹೊರಗೋಗೋದು ಒಳಗೆ ಬರೋದು ಆ ರೀತಿ ಮಾಡ್ತಾ ಮಾಡ್ತಾ ಅರ್ಧ ರಾತ್ರಿ ಆಯಿತು. ಏನಾಯಿತು ಅಂದರೆ ಒಂದು ದಿವಸ ಈಗ ಕಾಲ ಕಳೆದು ಕಳೆದು ಕೊನೆಗೆ ಅವಳಿಗೆ ವೃದ್ಧಾಪ್ಯ ಬಂತು. ಆಗ ಯಾರು ಬರಲಿಕ್ಕೆ ಬರಲೇ ಇಲ್ಲ ಅವಳ ಹತ್ರ, ಅಂಥ ಸ್ಥಿತಿ ಬಂತು. ತಸ್ಯ ವಿತ್ತಾಶಯ ಶುಷ್ಕ ವಕ್ತ್ರಾಯ ದೀನಚೇತಸ ನಿರ್ವೇದ ಪರಮೋ ಜಜ್ಞೆ ಚಿಂತಾಹೇತಿ ಸುಖಾವಹ. ತಸ್ಯಾಹ ವಿತ್ತಾಶಯ ಶುಷ್ಯ ಶುಷ್ಯದ್ವಕ್ತ್ರಾಯ ದೀನಚೇತಸ, ಹಣದ ಆಶೆಯಿಂದ ಕಾದು ಕಾದು ಮುಖ ಒಣಗೋಯ್ತು, ಮನಸ್ಸು ದೀನವಾಯಿತು. ನಿರ್ವೇದ ಪರಮೋ ಜಜ್ಞೆ, ಪರಮಃ ನಿರ್ವೇದ, ಭಾರಿ ದೊಡ್ಡ ವೈರಾಗ್ಯ ಬಂತವಳಿಗೆ. ಚಿಂತಾಹೇತಿ ಸುಖಾವಹ, ಚಿಂತಾ ಅಂದರೆ ಚಿಂತೆ, ಹೇತಿ ಅಂದರೆ ಆಯುಧ, ಚಿಂತಾಶಸ್ತ್ರ ಅಂದರೆ ಚಿಂತಾನಾಶಕವಾದ ಶಸ್ತ್ರ ಅದು ಅವಳಿಗೆ ಬಂತು. ಸುಖಾವಹ, ಆ ಚಿಂತೆ ಸುಖಕ್ಕೆ ಕಾರಣ ಆಯ್ತು ಅವಳಿಗೆ. ಇಷ್ಟು ದಿವಸ ಇದ್ದ ಹಣ ಸುಖ ಕೊಟ್ಟಿರಲಿಲ್ಲ, ಇವತ್ತು ಬಂದು ವೈರಾಗ್ಯ ಏನಾಯ್ತು ಅವಳಿಗೆ, ಸುಖ ಕೊಟ್ಟಿತು. ಚಿಂತಾ ಹೇತಿ ಸುಖಾವಹ, ಸುಖ ತಂದುಕೊಡ್ತಕ್ಕಂಥ ಒಂದು ಚಿಂತಾ ಅನ್ನೋ ಶಸ್ತ್ರ ಅವಳ ಪಾಲಿಗೆ ವೈರಾಗ್ಯ ರೂಪದಲ್ಲಿ ಬಂತು. ತಥಾ ನಿರ್ವಿಣ್ಣ ಚಿತ್ತಾಯಾಹ ಗೀತಂ ಶೃಣು ಯಥಾ ಮಮ. ಅವಳು ನಿರ್ವಣ್ಣ ಚಿತ್ತಾಯಾಹ ಗೀತಂ, ಬಹಳ ಇದು ಯಾವುದು ಪಿಂಗಲ ಗೀತ ಇತ್ತು, ಅದಿಂದೇನು ಬಂದಿತ್ತು ನಿನ್ನೆ ಅದೆಲ್ಲ ಕೂಡ ಕಪೋತ ಗೀತ ಆಗಿತ್ತು, ವಿಷ್ಣುಗೆ ಎಷ್ಟೋ ಗೀತಗಳು ಬರ್ತೀವಿ, ಪಿಂಗಲ ಗೀತ ಇತ್ತು. ನಿರ್ವಿಣ್ಣ ಚೈತಾಯಾಹ ಗೀತಂ ಶೃಣು ಯಥಾಮಮ, ನಿರ್ವಿಣ್ಣ ಮನಸ್ಕಾಳಾದಂಥ ಅವಳು ಏನು ಹೇಳಿದ್ಲಲ್ಲ ಅದನ್ನು ಹೇಳ್ತೇನೆ ಕೇಳು ಅಂತ ತಿಳಿಸ್ತಾ. ನಿರ್ವೇದ ಆಶಾ ಪಾಶಾನಾಂ ಪುರುಷಸ್ ಯಥಾ ಹಿ ಅಸಿಹಿ ನಹಿ ಅಂಗಜಾತ ನಿರ್ವೇದೋ ದೇಹಬಂಧಂ ಜಿಹಾಸತಿ. ನಿರ್ವೇದ ಆಶಾಪಾಶಾನಾಂ ಪುರುಷಸ್ ಯಥಾ ಹಿ ಅಸಿಹಿ, ಆಶಾಪಾಶಗಳಿಗೆ ಆಶಾ ಎಂಬ ಪಾಶ, ಅದು ಕಟ್ ಮಾಡಲಿಕ್ಕೆ ಏನು ಬೇಕು, ಒಂದು ಖಡ್ಗ ಬೇಕು. ಆ ಖಡ್ಗ ಯಾವುದು? ವೈರಾಗ್ಯ. ವೈರಾಗ್ಯ ಎಂಬ ಖಡ್ಗದಿಂದ ಏನು ಮಾಡಬೇಕು, ಆಶೆ ಅನ್ನೋ ಪಾಶವನ್ನು ಕಟ್ ಮಾಡಬೇಕು. ಯಾವಾಗ ವೈರಾಗ್ಯ ಬಂತು ಅಲ್ಲಿಗೆ ಆಶೆ ಹೋಯಿತು, ಆಶೆನೇ ಸಂಸಾರದ ಮೂಲ. ಅಲ್ಲಿಗೆ ಅವನೇನಾಯಿತು, ಮುಕ್ತಿ ದಾರಿ ಸಿಕ್ಕಾಗ ಲೆಕ್ಕ ಅವನಿಗೆ. ನಹಿ ಅಂಗಜಾತ ನಿರ್ವೇದ ದೇಹಬಂಧಂ ಜಿಹಾಸತಿ ವಿತದ ಯಥಾ ನಿಶಿತೋ ಅಸ್ತ್ರ ಪಾಶಾರಾಮ್ ಛೇದನೆ ಹೇತು ವಿಹಿತಾ ತಥಾ ನಿರ್ವೇದ ತೃಷ್ಣಾಲಕ್ಷಣ ಪಾಶಾನಾಮೇ ಯಸ್ಮಾತ್ ತಸ್ಮಾತ್ ಅತ್ರಾಪಿ ಹೇತ್ವಂತರಮಃ ನಹೀತಿ. ಅಂಗಜಾತ ನಿರ್ವೇದ ದೇಹಬಂಧಂ ಜಿಹಾಸತಿ, ಅಂಗಜಾತ ನಿರ್ವೇದ ಇದೇನಿದೆ ಮುಂದಿದೆ ಅಲ್ಲ, ನಹಿ ಅಂಗ ಅಜಾತ ನಿರ್ವೇದ ಇರಬೇಕು. ನಹಿ ಅಂಗ ಅಜಾತ ನಿರ್ವೇದ ದೇಹಬಂಧಂ ಜಿಹಾಸತಿ, ಯಾರಿಗೆ ವೈರಾಗ್ಯ ಬರೋದಿಲ್ಲಲ್ಲ ಆ ದೇಹಬಂಧ ಕಳ್ಕೊಳ್ಳೋದಕ್ಕಾಗೋದೇ, ವೈರಾಗ್ಯ ಬರೋವರಿಗೂ ಕೂಡ ಬಂಧನ ಪರಿಹಾರ ಆಗೋದಿಲ್ಲ. ಆದ್ದರಿಂದ ಪ್ರತಿಯೊಬ್ಬರು ಯಾವುದಕ್ಕೆ ಪ್ರಯತ್ನ ಪಡಬೇಕು, ವೈರಾಗ್ಯಕ್ಕೆ. ವೈರಾಗ್ಯ ಬಂದರೆ ಭಾರಿ ಖುಷಿ ಪಡಬೇಕು. ಆದರೆ ವೈರಾಗ್ಯ ಅಂದರೆ ಮೊದಲೇ ಹೇಳಿದೆ, ಅದು ಆ್ಯಕ್ಟಿವ್ ಹೊರತು ಪ್ಯಾಸಿವ್ ಅಲ್ಲ, ಮತ್ತೆ ಎಸ್ಕೇಪಿಸಮ್ ವೈರಾಗ್ಯ ಅಲ್ಲ, ಗೊತ್ತಾಯ್ತಾ. ಡೆಸ್ಪರೇಟ್ ಆಗೋದು ವೈರಾಗ್ಯ ಅಲ್ಲ, ಡೆಸ್ಪರೇಟ್ ಆಗೋದು ಇನ್ನೂ ಡೇಂಜರಸ್, ಅವನು ಮನೋರೋಗಿ ಆಗಿಬಿಡ್ತಾನೆ ಕೊನೆಗೆ, ಅದಾಗಬಾರ್ದು. ನಿರ್ವೇದ ಅಂಬುದು ಹೈಲಿ ಆ್ಯಕ್ಟಿವ್ ಆಗಿರ್ತಕ್ಕಂತಹ ಸಾರ ಸಾರ ಜ್ಞಾನ ಇದ್ದು ಬಿಡೋದಕ್ಕೆ ಏನಂತ ಕರೀತಾರೆ, ಅವನಿಗೆ ಕೆಲಸ ಬಿಟ್ಟೆ ಅಂತ ಹೇಳಿಬಿಟ್ಟ. ಯಾಕೆ ಬೋರ್ ಹಿಡಿತು ಏನಾಯಿತು ಬಿಟ್ಬಿಟ್ಟೆ ಅಂತ ಹೇಳಿದೆ. ದಡ್ಡ ನಾಳೆ ಏನು ಮಾಡ್ತೀನಿ ಗತಿ ಏನು ಅಂತ ಕೇಳ್ತಾ, ಇನ್ನೊಂದು ಕೆಲಸ ಬಿಟ್ಟೆ ಅಂತ ಹೇಳಿದೆ. ಯಾತಕ್ಕೆ ಅದಕ್ಕೆ ದೊಡ್ಡ ಕೆಲಸ ಸಿಕ್ತು ಅಂತ, ಆ ಗುಡ್ ಅಂತ. ಅವನ ಕೆಲಸ ಯಾತಕ್ಕೆ ಬಿಟ್ಟು, ಇಬ್ಬರು ಬಿಡೋರ ಕೆಲಸ ಅಲ್ಲ, ಇವನು ಯಾತಕ್ಕೆ ಬಿಟ್ಟ ಕೆಲಸ ಮಾಡೋಕ್ಕಾಗದೆ ಬಿಟ್ಟ, ಅವನೇ ಅದಕ್ಕೆ ಬಿಟ್ಟ ಒಳ್ಳೆ ಕೆಲಸ ಸಿಕ್ತು ಅಂತ ಬಿಟ್ಟ. ಸೊ ಇದು ವೈರಾಗ್ಯ ಅಂದ್ರೆ ಏನು, ಇವೆಲ್ಲ ಸಾರ, ಸಾರಭೂತವಾದದ್ದು ಶಾಸ್ತ್ರ, ಸಾರಭೂತವಾದದ್ದು ವೇದ ದೇವರು, ಆತರಿಗೋಸ್ಕರ ನೆಲಕ್ಕೆ ಬಿಡ್ತಾರಲ್ಲ ಅವ್ರ ಜ್ಞಾನಿಗಳು. ಅದು ಬಿಟ್ಟು ಬಿಡಿದ್ರೆ ತಕ್ಷಣ ಏನಂತಾರೆ, ಗುಡ್ ಅಂತ ಬಿಡ್ತಾರೆ ತಕ್ಷಣ. ಒಳ್ಳೆ ಕೆಲಸ ಬಿಟ್ಟು ಸಿಕ್ತು ಬಿಟ್ಟುಬಿಟ್ಟು ಅದು ಕೆಲಸ ಬಿಡೋಕಾರೆ ಏನು ಮಾಡ್ತಾರೆ ಗೊತ್ತಾ, ಪೆನಾಲ್ಟಿ ಕೊಡಬೇಕಾಗುತ್ತೆ. ಕೆಲವು ಸಲ 3 ತಿಂಗಳ ಸಂಬಳ, 1 ತಿಂಗಳ ಸಂಬಳ ಕೊಡಬೇಕಾಗುತ್ತೆ, ಕೊಟ್ಟುಬಿಡ್ತಾರೆ ಅಗ್ರಿಮೆಂಟ್ ಪ್ರಕಾರ ಕೊಟ್ಟ ಹಾಕ್ಬಿಡ್ತಾರೆ. ಅದಕ್ಕೆ ಬೇರೆ ಒಳ್ಳೆ ಕೆಲಸ ಸಿಕ್ಬಿಟ್ಟಿದೆ ಅವನು, ಇದು ಕೊಡದ ಇದು ಬಿಡದೆ ಹೋದರೆ ಸಿಗೋಕ್ಕೆ ಸಾಧ್ಯತೆ ಇರೋದಿಲ್ಲ. ಅದು ವೈರಾಗ್ಯ ಅಂತಾರೆ ಹೊರತು, ಸುಮ್ಮನೆ ಇದ್ದ ಕೆಲಸ ಬಿಟ್ಟು ಸಾಲ ಗೆಲ್ಲ ಮಾಡಿ ಓಡೋಗ್ಬಿಟ್ರೆ ಅದು ವೈರಾಗ್ಯ ಅಲ್ಲ. ಅದಕ್ಕೆ ಅಂಗ ಅನಹಿ ಅಂಗ ಅಜಾತ ನಿರ್ವೇ ಅಂಗ ಅಂಬ ಸಂಬೋಧನೆ. ಅಂಗ ಇದರಾಜ ಅಜಾತ ನಿರ್ವೇದ ದೇಹಬಂಧಂ ಜಿಹಾತಿ ಹಾತುಂ ನಾ ಇಚ್ಛತಿ, ದೇಹಬಂಧ ಹೋಗಬೇಕು ಅಂತ ಅನಿಸೋದೇ ಇಲ್ಲ ಅವನಿಗೆ, ಆದ್ರಿಂದಾಗಿನೆ ಅದು ಸರಿಯಲ್ಲ. ಪಿಂಗಲೋವಾಚ ಅಹೋ ಮೇ ಮೋಹ ವಿತತಂ ಮೋಹ ವಿತತಿಂ ಪಶ್ಯತ ಅವಿಜಿತಾತ್ಮನ ಯಾ ಕಾಂತಾತ್ ಅಸತಃ ಕಾಮಂ ಕಾಮಯೇ ಯೇನ ಬಾಲಿಶಾ ಅಹೋಮೇ ಮೋಹ ವಿತತಿಂ ಪಶ್ಯತ ಅವಿಜಿತಾತ್ಮನ ಯಾ ಕಾಂತಾತ್ ಅಸತಃ ಅಸತತಃ ಅಸತ್ ಏನಾಯ್ತದ ಕಾಂತಾತ್ ಅಸತತಃ ಕಾಮಂ ಕಾಮಯೇ ಯೇನ ಬಾಲಿಶ ಅವ್ರು ಹೇಳ್ತಾ ಅಹೋ ಅಯ್ಯೋ ಮೇ ನನ್ನ ಮೋಹ ವಿತತಿ ಮೋಹದ ವಿತತಿ ಅಂದರೆ ವಿಸ್ತಾರ ಅಗಾಧವಾದ ಮೋಹವನ್ನ ಪಶ್ಯತ ನೋಡಿ ಕೆಳಗಡೆ ಹೇಳ್ತಾಳೆ ಅವಿಜಿತಾತ್ಮ ಅವರೇ ಹೇಳಿದಳ ಅಹೋ ವಿಮಂ ಪಶ್ಯತ ಮೇ ವಿನಾಶಂ ತಪಸ್ವಿನ ಪ್ರೋಚ್ಚರಿತ ವ್ರತಸ್ಯ ಅಂಥೇಳಿ ಇವರು ಸೋಭರಿಗಳು ಹೇಳ್ತಾರಲ್ಲ ಹಾಯ್ ನಾನು ನೋಡಿ ಕಲೀರಿ ಅಂತ ಹೇಳ್ತಾಳೆ ಅಹೋ ಮೇ ಮೋಹ ವಿತತಿಂ ಪಶ್ಯತ ಅವಿಜಿತಾತ್ಮನ ಜಿತೇಂದ್ರ ಅಲ್ಲ ನನ್ನ ಗತಿ ಏನಾಯ್ತು ನೋಡಿದರೆ ಅಂತ ಹೇಳ್ತಾಳೆ ಏನಂತ ಯಾ ಕಾಂತಾತ್ ಅಸತತಃ ಕಾಮಂ ಅದು ತಪ್ಪು ಪ್ರಿಂಟ್ ಆಗಿಬಿಟ್ಟಿದೆ ಕಾಮಂ ಕಾಮಯೇ ಏನ ಬಾಲಿಶ ನಾನು ಅಸತಃ ಕಾಮ ಅಸತಃ ಕಾಮ ಕಾಂತ ದುಷ್ಟ ಕಾಂತರು ಅಂದರೆ ವಿಟಪುರುಷರು ಇವರಿಂದ ಕಾಮಂ ಕಾಮಯೇ ಇವರಿಂದ ನಾನು ಕಾಮವನ್ನು ಬಯಸ್ತಾ ಇದ್ದೇನಲ್ಲ ಬಾಲಿಶ ನಾನು ಹುಳು ಬುದ್ಧಿಯವಳು ತಿಳುವಳಿಕೆ ಇಲ್ಲದವಳು ನಾನು ಇವರಿಂದ ಎಂದೂ ಕೂಡ ಹಣ ಕೊಡ್ತಕ್ಕಂಥ ಜನಗಳಿಂದ ಎಂದೂ ಏನು ಸಿಗೋದಿಲ್ಲ ನಿಜವಾದ ಸುಖ ಸಿಗೋದಿಲ್ಲ ಅಂತ ನಾನು ಇವತ್ತು ಅರ್ಥ ಆಯಿತು ಅಂತ ಹೇಳಿದ ಹಾಂ ಅನಿತ್ಯರು ದುಷ್ಟರು ಅನಿತ್ಯರು ದುಷ್ಟರು ಅಮಂಗಳಕರರು ಅವೆಲ್ಲ ಅರ್ಥ ಅದಕ್ಕೆ ಅಸತ್ ಶಬ್ದಕ್ಕೆ ಅಸ ನಿಂದ್ಬಿಟ್ಟು ಎಲ್ಲ ಅರ್ಥ ನಾನ್ ಎಕ್ಸಿಸ್ಟೆಂಟ್ ಬಂದ್ಬಿಟ್ಟು ಎಲ್ಲ ಅರ್ಥ ಮಾಡ್ಕೊಳ್ಳೋದು ಏನು ತಪ್ಪು ಮಾಡಿದೆ ಅಂತ ಹೇಳ್ತಾಳೆ ಸಂತಂ ಸಮೀಪೇ ರಮಣಂ ರತಿಪ್ರದಂ ವಿತ್ತಪ್ರದಂ ನಿತ್ಯಂ ಇಮಂ ವಿಹಾಯ ಅಕಾಮದಂ ದುಃಖ ಭಯಾದಿ ಶೋಕ ಮೋಹಪ್ರದಂ ತುಚ್ಛಮಹಂ ಭಜೇ ಅಜ್ಞಾ ಸಂತಂ ಸಮೀಪೇ ರಮಣಂ ರತಿಪ್ರದಂ ವಿತ್ತಪ್ರದಂ ನಿತ್ಯಂ ಇಮಂ ವಿಹಾಯ ಅಕಾವದಂ ದುಃಖ ಭಯಾದಿ ಶೋಕ ಮೋಹಪ್ರದಂ ತುಚ್ಛಂ ಅಹಂ ಭಜೇ ಅಜ್ಞ ಹೇಳ್ತಾಳೆ ನಾ ಎಂಥ ದೇವರನ್ನು ಬಿಟ್ಟುಬಿಟ್ಟನಲ್ಲ ಎಂಥ ತಪ್ಪು ಮಾಡಿದೆ ಸಮೀಪೇ ವಿದ್ಯಮಾನಂ ರತಿಪ್ರದಂ ರಮಣಂ ಪರಮಾತ್ಮ ರತಿಪ್ರದನಾದ ರಮಣ ವಿತ್ತಪ್ರದನಾದ ರಮಣ ನಿತ್ಯನಾದ ರಮಣ ಮತ್ತೆ ದೇವರು ನಿತ್ಯ ರತಿಪ್ರದ ವಿತ್ತಪ್ರದ ಸರ್ವಪ್ರದ ಇದು ಮತ್ತೆ ಹತ್ರ ಇದ್ದಾನೆ ಮತ್ತೆ ನಮ್ಮೊಳಗೆ ಇದ್ದಾನೆ ಇಮಂ ವಿಹಾಯ ಅಂತ ದೇವರನ್ನು ಬಿಟ್ಟುಬಿಟ್ಟು ಅಕಾಮದಂ ಕಾಮನೆಯನ್ನು ಈಡೇರಿಸ್ತಾ ಇರತಕ್ಕಂಥವನು ದುಃಖ ಭಯಾದಿ ಶೋಕ ಮೋಹಪ್ರದಂ ದುಃಖಪ್ರದ ಭಯಪ್ರದ ಶೋಕಪ್ರದ ಮೋಹಪ್ರದ ಇಂಥ ತುಚ್ಛರಾದ ಜನಗಳನ್ನು ಅಜ್ಞ ತಿಳುವಳಿಕೆ ಇಲ್ಲದ ನಾನು ಭಜೆ ಸೇವೆ ಮಾಡಿಬಿಟ್ಟೆ ಎಷ್ಟು ಮೂರ್ಖಳು ನಾನು ಅಂತ ಹೇಳ್ತೇನೆ ಒಳಗಿರತಕ್ಕಂಥ ಬಿಂಬರೂಪಿಯಾದ ಪರಮಾತ್ಮನನ್ನು ಬಿಟ್ಟು ನಾನು ಕಂಡವರ ಬಗ್ಗೆ ಆಸೆ ಹೊಂದಿ ಅದು ಮಂಗಳಕರವಾದ ವ್ಯಕ್ತಿ ದೇವರು ಅತ್ಯಂತ ಅಮಂಗಳಕರಾದವರು ಅದಕ್ಕೆ ಅಸತಃ ಅಂತ ಕರೆದಕ್ಕೆ ಎಕ್ಸ್ಪ್ರೇಷನ್ ಇದೆ ಯಾತಕ್ಕೆ ಅಸತಃ ಅಂದರೆ ದುಃಖ ಭಯಾದಿ ಶೋಕ ಮೋಹ ಪ್ರದರಾದ್ದರಿಂದ ಅಸತ್ಪುರುಷರು ಅಕಾಮದರಾದ್ದರಿಂದ ಅಸತ್ ಬೇಕಿದ್ದು ಸಿಗಲಿಲ್ಲ ಬೇಡವಾದ ಬೇಕಾದಷ್ಟು ಬಂತು ರೋಗ ಅರ್ವಿಜನ ಎಲ್ಲ ಶುರುವಾಯಿತು ಆದ್ದರಿಂದ ಇದ್ಯಾವುದು ಸರಿಯಲ್ಲ ತುಚ್ಛರಾದ ಜೀಜರಗಳಲ್ಲಿ ಸರ್ವೋತ್ತಮನಾದ ದೇವರಲ್ಲಿ ಅಂತ ಹೇಳಿದ್ದಾರೆ ಅಹೋಮಯಾತ್ಮ ಪರಿತಾಪಿತೋ ವೃಥಾ ಸಾಂಕೇತ ವೃತ್ಯ ಅತಿ ವಿಗರ್ಹ ವಾರ್ತ್ಯ ಸ್ತ್ರೈಣಾನ್ ನರಾಂಚಾರ್ಥ ತೃಷಾನುಶೋಚ್ಯಾನ್ ಕೃತ್ವಾ ಹಿ ವಿತ್ತಂ ರತಿಮಾತ್ಮನೇಚ್ಛತಿ ಸಂತಂ ಸಮೀಪೇ ರಮಣಂ ರತಿಪ್ರದಂ ವಿತ್ತಪ್ರದಂ ನಿತ್ಯಮಿಮಂ ವಿಹಾಯ ಅಕಾಮದಂ ದುಃಖ ಭಯಾದಿ ಶೋಕ ಮೋಹಪ್ರದಂ ತುಚ್ಛಮಹಂ ಭಜೆ ಅಜ್ಞಾ ಇಲ್ಲೇನಾಯ್ತು ನೋಡೋದಕ್ಕೆ ಆ ದೇವರನ್ನೇ ಆರಾಧನೆ ಮಾಡಬೇಕಾಗಿತ್ತು ಬೇರೆಯವ್ರನ್ನಲ್ಲ ಅನ್ನೋ ಭಾವನೆ ಬಂತು ಇದು ಸರಿಯಾ ಅಂತ ಪ್ರಶ್ನೆ ಬಂತು ಹಾಗಿದ್ರೆ ಏನಾಗುತ್ತಾಗ ಎಲ್ಲ ಸ್ತ್ರೀಯರು ಹಾಗಿದ್ದು ಬಿಟ್ರೆ ಗಂಡ ಸಂಸಾರ ಅಂತ ಇರೋದಿಲ್ಲ ಹಾಗಾಗಿಬಿಡುತ್ತೆ ಹೌದಲ್ಲ ಅದು ಅದೇ ಅಷ್ಟ ತಾತ್ಪರ್ಯ ಬೆರೀತಾರೆ ಇವಳಲ್ಲಿ ಏನಿತ್ತು ರಮಾವೇಶ ಇತ್ತು ಗೊತ್ತಾಯ್ತು ರಮಾವೇಶ ಇದ್ದಿದ್ದರಿಂದ ಯಾವಾಗ ಆ ಕಾಲಕ್ಕೆ ಫೀಲ್ ಆಯ್ತು ಅವಳಿಗೆ ಅದಕ್ಕೆ ಏನು ಮಾಡಿದ್ಲು ನಾನು ದೇವ್ನ ಬಿಡಬಾರ್ದಾಗಿತ್ತು ದೇವ್ರನ್ನೇ ಹಿಡಿಬೇಕು ಅಂತ ಸಂಕಲ್ಪ ಮಾಡಿಬಿಟ್ಟೆ ಹೊರತು ಉಳಿದವರು ಆ ರೀತಿ ಮಾಡಬಾರ್ದು ಅಂತ ಹೇಳ್ತಾರೆ ಉಳಿದವ್ರು ಹಾಗೆ ಮಾಡಬಾರ್ದು ಅದಕ್ಕೆ ಇವಳೇನಾಗಿ ಹುಡ್ತಾಳೆ ಆಮೇಲೆ ತ್ರಿವಕ್ರಿಯಾಗಿ ಹುಡ್ತಾಳೆ ತ್ರಿವಕ್ರಿಯಾಗಿ ಹುಡ್ತಾಳು ಇವಳ ಮೂಲತಃ ಅಪ್ಸರೆ ಇವಳು ಪೂರ್ವಕದಲ್ಲಿ ಹುಟ್ಟಿ ಬಂದಿದ್ಲು ವೈರಾಗ್ಯ ಬಂತು ತ್ರಿವಕ್ರಿಯಾಗಿ ಹುಡ್ತಾಳೆ ಕೃಷ್ಣನೇ ಬೇಕು ಕೃಷ್ಣನೇ ಸಿಗ್ತಾರೆ ಆ ರೀತಿ ಎಲ್ರಿಗೂ ಇಲ್ಲ ಎಲ್ಲರೂ ಆ ರೀತಿ ಬಯಸಲಿಕ್ಕೆ ಹೋಗಬಾರ್ದು ದೇವರೇ ಪತಿ ಆಗಬೇಕು ಅಂತ ಉಳಿದವರು ಆರಾಧನೆ ಮಾಡಿದರೆ ಭಾಳ ತಪ್ಪಾಗುತ್ತೆ ಅಂತ ಆಚಾರ ಹೇಳ್ತಾರೆ ಪತಿ ಅಸ್ಮಿನ್ ಹರಿಹಿ ಅಸ್ಮಿನ್ ಸ್ಥಿತ ಇತಿ ಸ್ತ್ರೀಣಾಂ ಭರ್ತರಿ ಭಾವನ ಸಪ್ತಮಸ್ಕಂದದಲ್ಲಿ ಬಂದಿದೆ ಆಗಲೇ ಪತಿಯಲ್ಲಿ ದೇವರಿದ್ದಾನೆ ಅಂತ ಆರಾಧನೆ ಮಾಡಬೇಕೆ ಹೊರತು ದೇವರನ್ನೇ ಪತಿ ಅಂತ ಆರಾಧನೆ ಮಾಡಬಾರ್ದು ಆ ರೀತಿ ಯಾರು ಮಾಡಬಹುದು ರಮಾವೇಶ ಇದ್ದವರು ಮಾತ್ರ ಮಾಡಬೇಕು ಹೊರತು ರಮಾದೇವಿ ಅಂತೂ ಸರಿನೇ ಸರಿ ರಮಾವೇಶ ಇದ್ದವರು ಮಾಡಬೇಕು ಉಳಿದವರು ಯಾರು ಚಿಂತನೆ ಮಾಡಿದರೆ ಅದು ಅನರ್ಥಪ್ರದ ಅಂತ ಕರೀತಾರೆ ಅದಕ್ಕೆ ಇದೆಲ್ಲ ಈ ಮಾತು ಸಂತಂ ಸಮೀಪೇ ರಮಣಂ ರತಿ ಪ್ರಥಮ ಅನ್ನೋ ಮಾತಿಗೆ ಸ್ಪಷ್ಟೀಕರಣ ಅದು. ಆಚಾರ್ಯ ತಾತ್ಪರ್ಯ ಇರುವಾಗ ಅದು ಒಂದೇ ಮಾತು ಬರೆದಿರೋದು. ಇನ್ನೂ ತುಂಬ ಇದೆ ಆಕೆ ವಿಷಯ, ನಾಳೆ ಅದನ್ನು ಕಂಟಿನ್ಯೂ ಮಾಡೋಣ. ಓ ನಾರಾಯಣಂ ಮಿಖಿಲ ಪೂರ್ಣ ಗುಣಾರ್ಣ ಮುಚ್ಚ ಸೂರ್ಯಾಮಿ ತದ್ಯುತಿ ಮಶೇಷ. ಓ ಅಮಾಸೆ, ಓಹೋ ಹೋ ಸರಿ ನೆನಪಿಟ್ಕೊಂಡು ಅದೊಂದು ಅಮಾಸೆ ಸರಿ. ಇನ್ನೊಂದು ಎರಡು ಸೋಗಿದ್ರೆ ಓದಬೇಡ ಅಷ್ಟೇ, ಇನ್ನೊಂದು ಐದು ನಿಮಿಷ ಇದೆಯಲ್ಲ, ಐದು ನಿಮಿಷ ಓದಿ ನಾವು. ಅಹೋ ಮಯಾತ್ಮ ಪರಿತಾಪಿತ ವೃಥ ಸಾಂಕೇತ್ಯ ವೃತ್ಯ ಅತಿ ವಿಗರ್ಹ ವಾರ್ತೆ. ವಿಗರ್ಹ ಇದೆ, ವಿಗರ್ಹ ಇದೆಯಾ? ವಿಗರ್ಹ ಇರಬೇಕು. ವಿಗರ್ಹ ವಾರ್ತೆ ಗ್ರಹಿತು ಯೋಗ್ಯ, ವಿಗರ್ಹ ವಾರ್ತೆ. ಅಹೋ ಮಯಾತ್ಮ ಪರಿತಾಪಿತ ವೃಥ, ಅಯ್ಯೋ ನನ್ನ ದೇಹನ ಮನಸ್ಸನ್ನ ಎರಡು ಅರ್ಥ ಅದಕ್ಕೆ. ವೃಥಾ ಪರಿತಾಪಿತ, ದೇಹ ಹಾಳು ಮಾಡಿಕೊಂಡೆ, ಮನಸ್ಸು ಹಾಳು ಮಾಡಿಕೊಂಡೆ. ಸಾಂಕೇತ್ಯ ವೃತ್ಯ ಅತಿ ವಿಗರ್ಹ ವಾರ್ತೆಯ, ಅತಿ ವಿಗರ್ಹ್ಯವಾದ ಜೀವನೋಪಾಯ. ವಾರ್ತಾ ಅಂದರೆ ಜೀವನೋಪಾಯ. ಯಾವುದು ಸಾಂಕೇತ ವೃತ್ತಿ ಇದು ಒಂದು, ಹಣಕಾಸುಗಳಿಗೋಸ್ಕರವಾಗಿ ದೇಹ ಮಾಡಿಕೊಳ್ಳತಕ್ಕಂಥ ವೃತ್ತಿ ಇದೆಯಲ್ಲ, ಅತ್ಯಂತ ನಿಂದ್ಯವಾದ ವೃತ್ತಿ. ಅದರಿಂದ ದೇಹ ಹಾಳು ಮಾಡಿಕೊಂಡೆ, ಮನಸ್ಸು ಕೆಡಿಸಿಕೊಂಡೆ. ಸ್ತ್ರೈಣಾನ್ ನರಾಂಚ ಅರ್ಥ ದೃಶಾನು ಶೋಚ್ಯಾನ್. ಸ್ತ್ರೈಣರಾದ ನನ್ನ ಹತ್ರ ಯಾರು ಬರ್ತಾರೆ? ಯೋಗ್ಯರಾದ್ರೆ ಬರ್ತಾರಾ? ವೇಶ್ಯಾಗ್ರಹಗಳಿಗೆ ಯಾರು ಬರ್ತಾರೆ? ಸ್ತ್ರೈಣರು ಬರ್ತಾರೆ. ಮತ್ತು ಅರ್ಥತೃಷ ಅನುಶೋಚ್ಯಾನ್, ಅರ್ಥತೃಷೆಯಿಂದ ಶೋಚನೀಯಾದ ಜನ ಬರೋದೆಲ್ಲ ಕೂಡ, ಯಾರು ಕಂಡೆಮ್ಡ್ ಪೀಪಲ್ ಬರೋದು ಇದೆಲ್ಲ ಕೂಡ. ಕ್ರೀತ್ವಾ ಹಿ ವಿತ್ತಂ ರತಿಮಾತ್ಮನೇಚ್ಛತಿ, ಇವರಿಗೆ ನನ್ನನ್ನು ಮಾರಿಕೊಂಡು ಆ ರತಿಮಿಚ್ಛತಿ, ನನ್ನ ಸುಖ ಪಡಲಿಕ್ಕೆ ಇಷ್ಟಪಡ್ತೇನಲ್ಲ, ಎಷ್ಟು ತಪ್ಪು ಮಾಡಿದೇನೆ ಅಂತ ಪಶ್ಚಾತ್ತಾಪ ಪಡ್ತಾರೆ. ಸ್ತ್ರೈಣಾನ್ನರಾಂಚ ಅರ್ಥತೃಷಾನು ಶೋಚ್ಯಾನ್ ಕ್ರೀತ್ವಾ ಹಿ ವಿತ್ತಂ ರತಿಮಾತ್ಮನಾ ಇಚ್ಛತಿ. ಅತಿಗರಿಹ್ಯಾಂ ವಾರ್ತಾಂ ಕಿಂ ವದಂತಿ ಯಶ್ಯಾಹ ಸಾ ತಥಾ ತಯ. ಸಂಕೇತಸ್ಯ ಭಾವ ಸಾಂಕೇತ್ಯಂ ದ್ರವ್ಯಂ ತೇನ ವೃತ್ತಿ ರಾಜೀವಿಕಾ ತಯ. ಯಾಹಂ ವಿತ್ತಮುದ್ದಿಶ್ಯ ಆತ್ಮನಾ ದೇಹೇನ ಅರ್ಥತೃಷಾ ವಿಷಯತೃಷ್ಣಯ ಅನುಶೋಚ್ಯಾನ್ ಸ್ತ್ರೈಣಾನ್ ನರಾನ್ ಕ್ರೀತ್ವಾ ರತಿಮಿಚ್ಛಂತಿ ಆಸಂ ತಯಾ ಇತಿ ಶೇಷ. ಸ್ತ್ರೈಣರಾದ ಜನಗಳಿಗೆ ನನ್ನ ದೇಹವನ್ನು ಮಾರಿಕೊಂಡು ಏನು ಬದುಕಿದೆ ಅದೆಷ್ಟು ಅತ್ಯಂತ ಪಾಪದ ಕೆಲಸ ಅಂಥೇಳಿ ದುಃಖ ಪಡ್ತಾ ಇದ್ದಾಳೆ. ಯದಸ್ತಿಭಿ ನಿರ್ಮಿತ ವಂಶ ವಂಶ ಸ್ಥೂಣಂ ತ್ವಚಾರೋ ಮನ ನಖೈ ಪಿನದ್ಧಂ ಕ್ಷರವನ್ ಕ್ಷರನ್ನವದ್ವಾರ ಮಗಾರ ಮೇತತ್ ವಿಣ್ಮೂತ್ರ ಪೂರ್ಣಂ ಮಧುಪೈತಿ ಕನ್ಯಾ. ದೇಹದ ಬಗ್ಗೆ ಹೇಳಿಕೊಡ್ತಾಳೆ, ಎಂಥ ಕೆಟ್ಟ ದೇಹ ಇದು, ಎಷ್ಟು ನಶ್ವರವಾದ ದೇಹ, ಯಥೇಯವಾದ ದೇಹ ಅಂಬುದನ್ನು ಹೇಳ್ತಾಳೆ. ಯತ್ ಅಸ್ಥಿಭಿ ನಿರ್ಮಿತ ವಂಶ ವಂಶ ಸ್ಥೂಣಂ, ಅಸ್ಥಿಗಳಿಂದ ಮಾಡಲ್ಪಟ್ಟ ದೇಹ. ಗೊತ್ತಾಯ್ತಾ? ಅಸ್ಥಿ ಹೊರಗಿದ್ದರೆ ಏನು ಮಾಡ್ತೀನಿ? ಅದನ್ನು ಹುಟ್ಟಿದ್ರೆ ಸ್ನಾನ ಮಾಡಬೇಕು. ಗೊತ್ತಾಯ್ತಾ? ಹುಟ್ಟಿದ್ರೆ ಸ್ನಾನ ಮಹಾಪಾಪ ಮೈಲಿಗೆ, ಅದು ನಮ್ಮ ದೇಹದೊಳಗೆ ಇದೆ. ಗೊತ್ತಾಯ್ತಾ? ಯದಸ್ಥಿಭಿ ನಿರ್ಮಿತ ವಂಶ ವಂಶ ಸ್ಥೂಣಂ ತ್ವಚಾ ರೋಮ ಸಖೈಹಿ ಪಿನದ್ಧಂ. ಮೇಲೆ ಕವರಿಂಗ್ ಎಲ್ಲ ಚರ್ಮ ರೋಮ ನಖಗಳಿಂದ ಮುಚ್ಚಿಬಿಟ್ಟಿದ್ದಾರೆ, ಕವರಿಂಗ್ ಅಷ್ಟೇನೆ. ಕ್ಷರವತ್ ಕ್ಷರನ್ ನವದ್ವಾರ ಅಗಾರ ಮೇತನ್, ನವದ್ವಾರಗಳಿಂದಲೂ ಕಾಶ್ಮೀರ ಹೊರಗೋಗುತ್ತಂತೆ. ನವದ್ವಾರಗಳಿಂದಲೂ ಕಾಶ್ಮೀರ ಹೊರಗೋಗುತ್ತೆ ಕಣ್ಣುಗಳಿಂದ. ಬೆಳೆ ಮುಖ ತೊಳ್ಕೊಂಡಾಗ ಏನಾಗುತ್ತಾಗ? ಕಣ್ಣುಗಳು ಎರಡು ಮೂಗುಗಳು ಬಾ ಎಲ್ಲ ಸ್ವಚ್ಛ ಆಗ್ತಾ ಬರುತ್ತೆ. ನವದ್ವಾರಗಳು ಶುದ್ಧ ಆಗಬೇಕು, ಅವಾಗ ದೇಹ ಏನಾಗುತ್ತೆ? ಪವಿತ್ರ ಆಗುತ್ತೆ. ಬಾಯಿಂದ ಹಿಡಿದು ಎಲ್ಲ ಶುದ್ಧ ಆಗುತ್ತೆ. ಇವ್ರು ಬೆಳಿಗ್ಗೆ ಬೆಡ್ಕಾಗಿ ಕೊಡ್ತಷ್ಟು ಏನಾಗುತ್ತೆ? ಮತ್ತೆ ಪುನಃ ವಾಪಸ್ ಹೋಗಿಬಿಡುತ್ತೆ. ಅದು ಹೊರಗೆ ಹೋಗ್ಬೇಕಾದ್ರೆ ವಾಪಸ್ ಹೋಗಿಬಿಡುತ್ತೆ, ಇನ್ನೂ ಗಲೀಜಾಗುತ್ತೆ. ಅದಕ್ಕೆ ಕ್ಷರನ್ ನವದ್ವಾರ ಮಗಾರ ಮೇತತ್ ವಿಣ್ಮೂತ್ರ ಪೂರ್ಣಂ. ಒಳಗಿರೋದೆಲ್ಲ ಏನು? ಒಂದು ಅಸ್ಥಿಗಳು ಮೈಲಿಗೆ, ವಿಣ್ಮೂತ್ರ ಮೈಲಿಗೆ. ಎಷ್ಟ ಮೈಲಿಗೆ ಪದಾರ್ಥ ಒಳಗೆ ತುಂಬಿಕೊಂಡಿದೆ ಅಂತ ಹೇಳ್ತಾರೆ. ವಿಣ್ಮೂತ್ರಗಳಿದೆ. ಸದು ಮಧುಪೈತಿ ಕಾನ್ಯ, ಇಂಥ ದೇಹವನ್ನು ಭಾರಿ ದೊಡ್ಡದು ಅಂತ ತಿಳ್ಕೊಂಡ್ಬಿಟ್ಟು ನನ್ನನ್ನು ತೊರ್ಬಿಟ್ಟು ಯಾರಿಗೆಲ್ಲ ಮಾಡ್ತಾರೆ ಅಂತ ಹೇಳ್ತಾರೆ. ಇದೇ ಮನುಜ ಶರೀರವಿದೇನು ಸುಖ, ನೆನೆದರೆ ಘೋರವಿದೇನು ಸುಖ. ಪುರಂದರ ದೇವ್ರ ನಾಮ ಒಂದು. ಮನುಷ್ಯ ಶರೀರದ ಒಳಗೆ ಎಷ್ಟು ದುಃಖ ಇದೆ ನೋಡಿದಿರ ಅಂತ ಹೇಳ್ತಾರೆ. ಏನ ಏನ? ಹ್ಞೂ ಹೌದು, ಎಲ್ಲ ಯದಸ್ತಿಭಿರ್ ನಿರ್ಮಿತ ವಂಶ ವಂಶ ಸ್ಥೂಣಂ ತ್ವಚಾ ರೋಮ ನಖೈ ಪಿನದ್ಧಂ ಕ್ಷರನ್ ನವದ್ವಾರ ಮಗಾರ ಮೇತತ್ ವಿಣ್ಮೂತ್ರ ಪೂರ್ಣಂ ಮಧುಪೈತಿ ಕಾನ್ಯಾ. ತ್ವಚಾ ಯದರ್ಥಂ ಗ್ರಾಮ್ಯಂ ಆಕಾಂಕ್ಷತೆ ತದೀದೃಶಂ ಹಿ ಇತ್ಯಾಹ ಇದಿತಿ. ತ್ವಚಾ ರೋಮನಖೈರಿತ್ಯೇಕಂ ಪದಂ ಸ್ಥೂಣಾ ಸ್ತಂಭಾಃ ಮದನ್ಯಾ ಕೀದೃಶಿ ಏತದೇಹಾಖ್ಯ ಮಗಾರಂ ಗೃಹಮುಪೇತಿ ಇತ್ಯನ್ವಯ. ದೇಹ ಒಂದು ಮನೆ ಇದ್ದಾಗೆ, ಮನೆಗೆ ಏನು ಮಾಡಬೇಕೀಗ? ಮೇಲೆಲ್ಲ ಬೇರೆ ಪೇಂಟಿಂಗ್ ಇಟ್ಟು ಹೊಡೆದಾಗ ತ್ವಚಾ ರೋಮನಖಗಳೆಲ್ಲ ಇವೆ. ಆ್ಯಕ್ಚುಲಿ ಮಧ್ಯೆ ಕಂಬ ಕಂಬ ಇಟ್ಟು ಕಟ್ಟಾಗ ಏನಾಗಿದೆ? ಅಸ್ಥಿಗಳೆಲ್ಲ ಕಂಬಗಳಂತೆ ಕಟ್ಟಿಬಿಟ್ಟಿದ್ದಾರೆ. ಆ ಸ್ಥೂಣ ಅಂದರೆ ಕಂಬಗಳು, ಕಂಬಸಿಗಳ ವಂಶಾಹ ದೀರ್ಘ ದಾರು ವಿಶೇಷ ಬಿದಿರು ವಂಶ ಮೂಳೆಗಳು ಅಂತಕ್ಕಂಥ ಬಿದಿರಿನ ಒಂದು ಪರ್ಣಕುಟಿ ಇದ್ದ ಹಾಗೆ ದೇಹ ಇದೆ. ವಂಶ್ಯಾಹ ವಂಶಪ್ರೋತಃ ತಿರಸ್ಥೀನ ವೇಣವ. ವಂಶ ವಂಶ್ಯ ವಂಶದಿಂದ ಮಾಡಿದ್ದು ವಂಶ್ಯ. ಕ್ಷರಂತಿ ಸ್ರವಂತಿ ನವದ್ವಾರಾಣಿ ಯಶ ತತ್ತಥ ಅನೇನ ಅನ್ಯಕಾಂತಾನಾಂ ಧೇಯತ್ವ ಮುಕ್ತಂ ಭವತಿ. ತನ್ನ ದೇಹನೂ ಹಿಡಿದಾಗಾಯಿತು, ಇನ್ನೊಬ್ಬನು ಬಯಸಿದ್ದೇನಲ್ಲ, ಅವ್ರ ದೇಹ ಇರೋದು ಹೀಗೇನೆ ಮಾಡಿರೋದು ಬಯಸಿದ್ದೇನೆ. ಎಂಥ ದೇಹ ಇದು? ನಿಂದ್ಯವಾದ ದೇಹ ನಂದು, ನಿಂದ್ಯವಾದ ದೇಹ ಅವ್ರದ್ದು, ಇನ್ನು ಪೈಸೆ ಪೈಸೆಯ ಜೀವನ ಹಾಳು ಮಾಡಿಕೊಂಡಿದ್ದೇನೆ, ನನ್ನ ಬಿಟ್ಟರೆ ಇನ್ಯಾರಿಂತ ಮೂರ್ಖದಾನ ಮಾಡ್ತಾರೆ ಅಂತ ಹೇಳಿದ. ಮಧುಪೈತಿ ಕಾನ್ಯಾ, ಅಲ್ಲಿ ಇರಲಿ, ಕನ್ಯಾ ಅಂತ ಓದ್ಕೋಬಾರ್ದು, ಕಾನ್ಯಾ ಕಾನ್ಯಾ. ಇನ್ನೂ ಬೇಕಾದಷ್ಟಿದೆ, ನಾಳೆ ನೋಡಿ. ನಾಳೆ ಪಾಠಕ್ಕೆ ಹೊತ್ತಾಗತ್ತಾ? ಆಗಲ್ಲ. ಆ ಪಾಠಕ್ಕೆ ರಜಾ ಸರ್ವೇ. ಆ ಎರಡು ಕಡೆ ಬರಲ್ಲ, ನೀವೇ ಬರಲ್ಲ ಮತ್ತೆ ಜನ ಬರಲ್ಲ. ಹಾಂ, ಪಾಡ್ಯ ಇದೆ, ನಾಡಿದ್ದು ಪಾಡ್ಯ ಇದೆ. ಅದೇ ಸ್ವಲ್ಪ ತಮಾಷೆ, ಯಾವಾಗಲೂ ಕೂಡ ಮಿಕ್ಕ ಪಾಡ್ಯ ನಿಷೇಧ ಅಂತ ಹೇಳ್ತಾರೆ. ಒಕ್ಕ ಅಮಾವಾಸ್ಯೆ ಮಿಕ್ಕ ಪಾಡ್ಯ ಅಂತ ಕರೀತಾರೆ. ಅದರಿಂದ ಅಮಾವಾಸ್ಯೆ ಸ್ಟಾರ್ಟ್ ಆದ ತಕ್ಷಣ ಅನಧ್ಯಯನ, ಪಾಡ್ಯ ಮುಕ್ತಾಯ ಆದ ತಕ್ಷಣ ಉಳಿದ ಭಾಗ ಅನಧ್ಯಯನ. ಅದರಿಂದ ನಾಡಿದ್ದು ಪಾಡ್ಯ, ನಾಳೆ ಸ್ವಲ್ಪ ಪಾಡ್ಯ ಇದೆ, ನಾಡಿದ್ದು ಮುಖ್ಯ ಪಾಡ್ಯ. ಅದರಿಂದ ನಾಳೆ ಪಾಠ ಇರೋದಿಲ್ಲ, ನಾಳೆನೂ ಇರೋದಿಲ್ಲ. ಹಾಂ ಹಾಂ, ನಾಳೆ ಮಾಡ್ಬೋದು. ಅದೇ ಅಲ್ಲಿಗೆ ಇದು ಇಟ್ಕೊಂಡಿದಾರಲ್ಲ, ಎರಡಾಗತ್ತ. ಹಾಂ, ಅದು ದೂರ ಹೋಗಿ ಬರೋದು ಕಷ್ಟ ಆಗುತ್ತೆ, ದೂರದಿಂದ ಬರೋರು ಮತ್ತೆ ಹೋಗಿ ಬರೋದು ಕಷ್ಟ ಆಗುತ್ತೆ. ಸರ್ವೇಂದ್ರಿಯ ಪ್ರೇರಣೇನ ಶ್ರೀ ಪ್ರಾಣಪತಿ ನೇರಿನಃ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲ. ಎಷ್ಟೊತ್ತಿಗೆ, ಎಷ್ಟು ಹತ್ತುವರೆಗೆ? ಅದು ಟೈಮಿಂಗ್ಸ್ ಎಲ್ಲ ಕರೆಕ್ಟ್ ಹೇಳಬೇಕಲ್ಲ ರೀ. ಅಲ್ಲ, ಎಲ್ಲರೂ ಟೈಮಿಂಗ್ಸ್ ಹೇಳಿದ್ದೀರಾ ಕರೆಕ್ಟಾಗಿ? ಈಗ ಬೆಂದು ಕಾಯೋದು ಇದಾಗೋದು ಬೇಡ. ನಾಳೆ ಮಧ್ಯಾಹ್ನ ವರ್ಕ್ಶಾಪ್ ಇದೆ. ನಾಳೆ ಮಧ್ಯಾಹ್ನ ವರ್ಕ್ಶಾಪ್ ಇದೆ, ಆದ್ದರಿಂದ ಊಟ ಎಲ್ಲ ಬೇಗ ಆಗುತ್ತೆ. ಆದ್ದರಿಂದ ಲೇಟಾಗಿ ಬಂದುಬಿಟ್ರೆ ಉಪನ್ಯಾಸ ಆಗೋಗಿರುತ್ತೆ, ಊಟನೂ ಮುಗಿದು ಮಂಗಳವಾರ. ಸಾರು ಪ್ರಾಬ್ಲಮ್ ಕ್ಯಾನ್ಸಲ್, ಕರುಮೂಲ ಆಗ್ತಾ ಇದೆಯಲ್ಲ, ಅದಕ್ಕಾಗಿ ತುಂಬ ಕೆಲಸ ಇದೆ. ಒಂದು ನಾಲ್ಕು ದಿವಸ ಪಾಠ ನಿಲ್ಲಿಸ್ಬೇಕಾಗುತ್ತೆ ಅಂತ ಎಲ್ಲ ಬಾಕ್ಸ್ ಎಲ್ಲ ಬಂದುಬಿಟ್ರೆ ಹೋಗ್ತಾರೆ, ನಿಲ್ಲಿಸಿದೀವಲ್ಲ.